ಭೂಮಿಯನ್ನು, ನಾವೇ ರೂಪದಲ್ಲಿದ್ದ ಭೂಮಿಯಲ್ಲಿ ಅವನನ್ನ ಆರೋಪ್ಯ ಇರಿಸಿಬಿಟ್ಟು ವಯೋಸ್ವತಮ್ಮನು ಮಪ, ವಯೋಸ್ವತವನವನ್ನ ಪಾಲಿಸಿದ, ವಯೋಸ್ವತವನವನ್ನ ಪಾಲಿಸಿದ ಅಂದ್ರೆ ಸತ್ಯವ್ರತರನ್ನು ಪಾಲಿಸಿದ ಅಥವಾ ವಯೋಸ್ವತವನುವಾದ. ಚಾಕ್ಷುಷ ಮನ್ವಂತರ ಮುಗಿದು ವಯೋಸ್ವತವನ್ವಂತರ ಬಂತು. ಚಾಕ್ಷುಷ ಮನ್ವರದ ಪ್ರಳಯ ಕಾಲದೊಳಗೆ ಆ ಸತ್ಯವ್ರತ ರಾಜನಿಗೆ ಮತ್ಸ್ಯರೂಪದಿಂದ ತನ್ನ ರೂಪವನ್ನು ತೋರಿಸಿ ಪ್ರಾದುರ್ಭವಿಸಿ ಆತರನ್ನ ಆ ಮನ್ವಂತರ ಪ್ರಳಯದಲ್ಲಿ ಕಾಪಾಡಿಬಿಟ್ಟು ಮುಂದೆ ವಯೋಸ್ವತ ಮನುವನ್ನಾಗಿ ಮಾಡಿದ. ಇಷ್ಟು ಕೂಡ ಅದರ ಅಭಿಪ್ರಾಯ. ಅದೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಅಷ್ಟಮಸ್ಕಂದದ ಕೊನೆಯದು. ಅದೇನು ಅಷ್ಟಮಸ್ಕಂದದ ಕೊನೆಯ ಬರೋ ಕಥೆ ಈ ಮತ್ಸ್ಯರೂಪದ ಕಥೆನೇ. ಸುರಾಸುರಾಣಾಮುದಧಿಂ ಮಧ್ನತಾಂ ಮಂಥರಾಚಲ ಮಂಥರಾಚಲ ಮಂಥರಾಚಲಂ ದದ್ಧೇ ಕಮಠರೂಪೇಣ ಪೃಷ್ಠ ಏಕಾದಶಂ ವಿದುಃ. ಈಗ ಹನ್ನೊಂದನೆಯ ರೂಪ. ಸುರಾಸುರಾಣಾಂ ಉದಧಿಂ ಮಧ್ನತಾಂ ಮಂದರಾಚಲಂ ದದ್ರೆ ಕಮಠರೂಪೇಣ ಪೃಷ್ಠೆ ಏಕಾದಶಂ ವಿದುಃ. ಸುರಾಸುರಾಣಾಂ ಉದಧಿಂ ಮಥ್ನತಾಂ, ಸುರಾಸುರಾಣಾಂ ಉದಧಿಂ ವಿಮಥ್ನತಾಂ ಅಂತ ನಿರ್ಣಯದೊಳಗೆ ಆಚಾರ್ಯ ಇದೇ ಶ್ಲೋಕ ವಾಕ್ಯ ಇಟ್ಟಿದ್ದಾರೆ. ಸುರಾಸುರಾಣಾಂ ಉದಧಿಂ ಮಥ್ನತಾಂ, ಉದಧಿ ಅಂದ್ರೇನು? ಜಲಧಿ. ಉದ ಅಂದ್ರೆ ಜಲ, ಉದಕುಂಭ ಜಲ, ಉದಧಿ ಜಲಧಿ, ಸಿಂಪಲ್ ಅದು ಸಮುದ್ರ ಅಂತ ಅರ್ಥ. ಸಮುದ್ರವನ್ನು ಮಥ್ನತಾಂ ಮಥನ ಮಾಡುತ್ತಿದ್ದಂತಹ ಯಾರು? ಸುರಾಸುರಾಣಾಂ, ಸುರಾಸುರರು ಸಮುದ್ರವನ್ನು ಮಥನ ಮಾಡುತ್ತಿದ್ದಾಗ ಕಮಠ ರೂಪೇಣ, ಕಮಠ ಅಂದ್ರೆ ಕೂರ್ಮ, ಕೂರ್ಮ ರೂಪದಿಂದ ಮಂದರಾಚಲಂ ತದ್ರೇ, ಪೂರ್ವ ರೂಪದಿಂದ ಮಂದರ ಪರ್ವತವನ್ನು ಪೃಷ್ಠೇ ತದ್ರೆ, ಬೆನ್ನ ಮೇಲೆ ಹೊತ್ತರು. ಇದು ಏಕಾದಶಂ ವಿದು, ಇದನ್ನು ಏಕಾದಶ ರೂಪ ಅಂತ ಕರೀತಾರೆ. ಸುರಾಸುರಾಣಾಂ ಉದಧಿಂ ಮಥ್ನತಾಂ ಮಂದರಾಚಲಂ ದದ್ರೇ ಕಮಠ ರೂಪೇಣ ಪೃಷ್ಠೇ ಏಕಾದಶಂ ವಿದು. ಧನ್ವಂತರಂ ದ್ವಾದಶಮಂ ತ್ರಯೋದಶಮೇ ವಚಾತಯೋ ಅಪಾಯಯತ್ ಸುಧಾಮನ್ಯಾನ್ ಮೋಹಿನ್ಯಾ ಮೋಹಯನ್ ಸ್ತ್ರೀಯಾ. ಹೇಳ್ತಾರೆ ಪರಮಾತ್ಮ ಇದರಲ್ಲಿ ಎರಡು ಅವತಾರಗಳು, ಧನ್ವಂತರಂ ದ್ವಾದಶಮಂ ತ್ರಯೋದಶಮೇವ ಚ. ಧನ್ವಂತರಂ, ಧನ್ವಂತರಿ ರೂಪ ದ್ವಾದಶಮಂ ಹನ್ನೆರಡನೇದು, ತ್ರಯೋದಶಮೇವ ಚ ಹದಿಮೂರನೇದು ಮೋಹಿನಿ ರೂಪ, ಅದು ಮೋಹಿನ್ಯಾ ಮೋಹಯನ್ ಸ್ತ್ರೀಯ ಅಂತೆಲ್ಲ ಹೇಳಿಬಿಟ್ರು. ಅಪಾಯ ಸುಧಾಮನ್ಯಾನ್, ಧನ್ವಂತರ ರೂಪವನ್ನು ರೂಪದಿಂದ ಅಮೃತವನ್ನು ತಂದ, ಮೋಹಿನಿ ರೂಪದಿಂದ ಅಮೃತವನ್ನು ಹಂಚಿದ, ಅದಕ್ಕೆಲ್ಲರೂ ಒಟ್ಟಿಗೆ ಹೇಳಿಬಿಟ್ರು. ಅಮೃತ ತಂದ ರೂಪ, ಅಮೃತ ಹಂಚಿದ ರೂಪ. ಧನ್ವಂತರಂ ದ್ವಾದಶಮಂ ತ್ರಯೋದಶಮೇವ ಚ ಅಪಾಯಯತ್ ಸುಧಾಂ ಅನ್ಯಾನ್, ಅನ್ಯಾನ್ ಮೋಹಯನ್, ಅನ್ಯಾನ್ ಅಂದ್ರೆ ಸುರಭಿನ್ನಾನ್ ಅಸುರಾನ್ ಅಂತ ಅರ್ಥ. ಅಸುರಾನ್ ಮೋಹಯನ್, ಅಸುರರಿಗೆ ಮೋಹನ ಉಂಟು ಮಾಡುತ್ತಾ ಸುರಾನ್ ದೇವತೆಗಳಿಗೆ ಏನ್ ಮಾಡದ? ಅಮೃತಂ ಅಪಾಯಯತ್, ಅಮೃತವನ್ನ ಅಂಡರ್ಸ್ಟುಡ್ ಅದು. ಅನ್ಯಾನ್ ಅಂದ್ರೆ ಸುಧಾಂ ಅನ್ಯಾನ್, ದೇವತೆಗಳ ಸುಧಿಯನ್ನು ಕುಡಿಸ್ತ, ದೇವತೆಗಳಲ್ಲದವರಿಗೆ ಮೋಹಯನ್ ಮೋಹನವನ್ನು ಮಾಡದ. ಯಾವ ರೂಪ ಅದು? ಸ್ತ್ರೀಯಾ ಮೋಹಿನ್ಯ, ಮೋಹಿನಿಯನ್ನು ಸ್ತ್ರೀ ರೂಪದಿಂದ, ಮೋಹಿನಿ ಅಂತಕ್ಕಂಥ ಸ್ತ್ರೀ ರೂಪದಿಂದ ಪರಮಾತ್ಮ ಆ ಕಾರ್ಯವನ್ನು ಮಾಡಿದ. ಮೋಹಿನ್ಯ ಮೋಹಕ ಶಕ್ತಿ ಮತ್ಯ ಸ್ತ್ರೀಯಾ ಸ್ತ್ರೀಮೂರ್ತ್ಯ ಅನ್ಯಾನ್ ಸುರಾನ್ ಮೋಹಯನ್ ಸುರಾನ್ ಅಂತ ಸೇರಿಸ್ಕೋಬೇಕಲ್ಲಿ. ಸುರಾನ್ ಸುಧಾಮಯ ಸುಧಾಮ ಅಪಾಯತ್ ತ್ರಯೋದ ತ್ರಯೋದಶಮೇಮಯ ತ್ರಯೋದಶಮೇವ ವಿದು ಇತಿ ಏಕಾದಶ ಏಕಾನ್ವಯ ಚಶಬ್ದೋ ಮೋಹಯನ್ ಇತ್ಯುಕ್ತಿಯ ಮಾಯಾಮಯಂ ತದ್ರೂಪಮಿತಿ ಶಂಕಾ ನಿರಾಸಾರ್ಥ. ಮೋಹಿನಿ ರೂಪ ಅಂತ ಹೇಳಿದರೆ ಮಾಯಾಮಯ ರೂಪ ಅಲ್ಲ, ದೇವರಿ ಮೋಹಿನಿ ರೂಪ ಅಂತಾನೆ ಇದೆ. ನಾರಾಯಣಿ ರೂಪ ಅಂದ್ರೆ ಅದೇನೆ, ಮೋಹಿನಿ ರೂಪ ಅಂದ್ರೆ ಒಂದೇ, ನಾರಾಯಣಿ ರೂಪ ಅಂದ್ರೆ ಒಂದೇ. ಈಗ ಹನ್ನೆರಡು ಮತ್ತು ಹದಿಮೂರನೇ ರೂಪಗಳನ್ನು ಹೇಳಿದರು. ಚತುರ್ದಶಂ ನಾರಸಿಂಹಂ ಬಿಭ್ರದ್ದೈತ್ಯೇಂದ್ರಮೂರ್ಜಿತಂ ದದಾರ ಕರಜೈರೂರೌ ಏರಕಾನ್ ಕಟಕೃದ್ಯಥಾ. ಚತುರ್ದಶಂ ನಾರಸಿಂಹಂ ಬಿಭ್ರತ್ ದೈತ್ಯೇಂದ್ರಂ ಊರ್ಜಿತಂ ದದಾರ ಕರಜೈಹಿ ಊರೌ ಊರೌ ಏರಕಾನ್ ಕಟಕೃದ್ಯಥಾ. ಇದು ನಾರಸಿಂಹ ರೂಪದ ವರ್ಣನೆ. ಚತುರ್ದಶಂ ನಾರಸಿಂಹಂ ಹದಿನಾಲ್ಕನೆಯ ರೂಪ. ಬಿಭ್ರತ್ ನಾರಸಿಂಹಂ ಬಿಭ್ರತ್, ನರಸಿಂಹ ರೂಪವನ್ನು ಧರಿಸಿಬಿಟ್ಟು ಊರ್ಜಿತಂ ದೈತ್ಯೇಂದ್ರಂ, ಬಹಳ ಉನ್ಮತ್ತನಾಗಿದ್ದಂತಹ ದೈತ್ಯೇಂದ್ರನನ್ನ, ದೈತ್ಯ ಇಂದ್ರ ದೈತ್ಯೇಂದ್ರ ದೈತ್ಯ ಶ್ರೇಷ್ಠನಾದ ಹಿರಣ್ಯಕಶಿಪುವನ್ನ ಕರಜೈಹಿ ದದಾರ. ಕರಜ ಅಂದ್ರೆ ನಖಗಳು, ಕೈಯಲ್ಲಿ ಬೆಳೆಯೋದ್ರಿಂದ ಏನಂತಾರೆ ಅವಕ್ಕೆ ಕರಜ ಅಂತ ಕರೀತ. ಕರಜೈಹಿ ದದಾರ, ಉಗುರುಗಳಿಂದ ಸೀಳಿ ಹಾಕಿದ. ಏನು ಮಾಡಿ? ಊರವು ತಡೆ ಮೇಲೆ ಮಲಿಸಿಕೊಂಡು, ಊರವು ತಡೆ ಮೇಲೆ ಮಲಿಸಿಕೊಂಡು ಕರಜೈಹಿ ಉಗುರುಗಳಿಂದ ದದಾರ ಸೀಳಿ ಹಾಕಿದ. ಹೇಗೆ ಅಂದರೆ ಕಟಕೃತ್ ತೃಣಾಸ್ತರಣಕರ್ತ ಈರಕಾನ್ ದೀರ್ಘಾಕಾರಾನ್ ತೃಣವಿಶೇಷ ಅಂತಾರ ಇತಿ. ಅಂದರೆ ಇವನು ಮಾಡೋನು ಒಂದು ಚಾಪೆನೇ ಏನು ಅಥವಾ ಈ ಅದೇ ದರ್ಭೆಗಳಿಂದ ಒಂದು ಪಾತ್ರೆ ಮಾಡೋರು ಮಾಡ್ತಾರಲ್ಲ ಶೋಗೆ, ಅವನು ಹೇಗೆ ದರ್ಭೆ ಪಟ ಪಟ ಮುರಿದಾಕ್ಬೇಕು ಆ ರೀತಿ ಅಂದ್ರೆ ತೃಣಪ್ರಾಯವಾಗಿ ಅವನ್ನು ಸಿಡಿ ಹಾಕಿದ ಅಂತ, ತೃಣಪ್ರಾಯವಾಗಿ ಸಿಡಿ ಹಾಕಿದ. ಉಗುರುಗಳಿಂದ ಏನು ಚುಟ್ತಾರೆ, ಈಗ ಉಗುರಿಂದ ಮಾಡಿದ್ರೆ ಸಾಕಲ್ಲ ಆ ರೀತಿಯಾಗಿ. ಕಟಕೃದ್ಯಥ ದದಾರ ಕರಜೈರೂರೌ ಹಿರಕಾನ್ ಕಟಕೃದ್ಯಥ ಪಂಚದಶಂ ವಾಮನಕಂ ಕೃತ್ವಾ ಅಗಾಧ್ವರಂ ಬರೇಹೇ ಪದತ್ರಯಂ ಯಾಚಮಾನಃ ಪ್ರತ್ಯಾದಿತ್ಸುಃ ತ್ರಿವಿಷ್ಟಪಂ. ಪಂಚದಶಂ ವಾಮನಕಂ, ಹದಿನೈದನೇದು ವಾಮನ ರೂಪ. ಕೃತ್ವಾ ಅಗಾತ್ ಅಧ್ವರಂ ಬಲೇಹಿ, ಹದಿನೈದನೇದಾಗಿ ವಾಮನ ರೂಪವನ್ನು ಮಾಡಿಕೊಂಡು. ಆ ಬಲೇಹಿ ಅಧ್ವರಂ ಅಗಾತ್, ಬಲಿಚಕ್ರವರ್ತಿ ಅಧ್ವರ ಅಂದರೆ ಯಜ್ಞ, ಅಧ್ವರ ಯಜ್ಞ, ಯಜ್ಞಕ್ಕೆ ಹೊರಟನು. ವಾಮನ ಅಂದ್ರೇ ಚಿಕ್ಕ ರೂಪ, ಅದು ವಾಮನಕ ಮತ್ತೆ ಇನ್ನೂ ಕೂಡ ಅತಿ ಚಿಕ್ಕ ರೂಪ ಅಂತ ಒಂದರ್ಥ. ಅಥವಾ ಮಚ್ಚಕ ರೂಪ ಲಯೋಧ ವಿಹಾರಿಣಿತ್ತ ಹಾಗೆ ವಾಮನಶ್ಚಾಸೋ ಕಶ್ಚ ವಾಮನ ವಾಮನಕಃ ಏಕೋನೈಕ ಸವ ಕಹ್ಕಿಂ ಎತ್ತತ್ವದ ಮನೋತ್ತಮ ಅನುತ್ತಮ. ವಾಮನ ರೂಪದ ವಿಷ್ಣುವು ಆ ರೀತಿ ಮಾಡಿ ಬಲಿಚಕ್ರವರ್ತಿ ಯಜ್ಞಕ್ಕೆ ಹೊರಟು ಪದತ್ರಯಂ ಯಾಚಮಾನಃ ಮೂರು ಪದಗಳನ್ನು ಮೂರು ಹೆಜ್ಜೆಗಳನ್ನು ಬೇಡುವವನಾಗಿ ಪ್ರತ್ಯಾದಿತ್ಸು ತ್ರಿವಿಷ್ಟಪಂ. ತ್ರಿವಿಷ್ಟಪಂ ಪ್ರತ್ಯಾದಸ್ಸು, ಯಾತಕ್ಕೆ ಹೋದ ಅಂತ ಕೇಳಿದರೆ ಸ್ವರ್ಗವನ್ನು ಮತ್ತೆ ಕಿತ್ತುಕೊಳ್ಳೋದಕ್ಕೋಸ್ಕರ. ಬಲಿಚಕ್ರವರ್ತಿ ಅಪಹರಣ ಮಾಡಿದ್ನಲ್ಲ, ಅಪಹರಣ ಮಾಡಿದಂಥ ಸ್ವರ್ಗವನ್ನು ತಗೊಂಡು ಇಂದ್ರಿಗೆ ಕೊಡ್ಲಕ್ಕೋಸ್ಕರವಾಗಿ. ತ್ರಿವಿಷ್ಟಪಂ ಪ್ರತ್ಯಾದಿತ್ಸು ಸನ್ ಆದಾತುಮಿಚ್ಛ ಆದಿತ್ಸ ಪ್ರತ್ಯಾದಿತ್ಸು ಮರಳಿ ಪಡೆಯಲಿಕ್ಕೋಸ್ಕರ ಬಲಿಚಕ್ರವರ್ತಿ ಇಂದ್ರದೇವರನ್ನು ಸೋಲಿಸಿ ಏನು ಸ್ವರ್ಗವನ್ನು ಅಪಹರಣ ಮಾಡಿದ್ದ ಅದನ್ನು ಮರಳಿ ತರೋದಕ್ಕೋಸ್ಕರವಾಗಿ ಪರಮಾತ್ಮ ಏನು ಮಾಡ್ದ, ಯಾಚಮಾನಃ ಪದತ್ರಯ ಮೂರು ಹೆಜ್ಜೆ ಭೂಮಿಯನ್ನು ಯಾಚನೆ ಮಾಡೋ ನೆಪದೊಳಗೆ ಬಲಿಚಕ್ರವರ್ತಿ ಯಜ್ಞಕ್ಕೆ ಹೋಗಿ ವಾಮದ ರೂಪದಿಂದ ದಮನ ಮಾಡದ ಅಂತ ಅರ್ಥ. ಅವತಾರೇ ಷೋಡಶಮೇ ಯಚ್ಛನ್ ಬ್ರಹ್ಮದೃಹೋ ನೃಪಾನ್ ತ್ರಿಸಪ್ತ ಕೃಪ್ತ ಕುಪಿತೋ ನಿಕ್ಷತ್ರಾಮಕರೋನ್ಮಹೀಂ. ಅವತಾರೇ ಷೋಡಶಮೇ ಯಚ್ಛನ್ ಬ್ರಹ್ಮದೃಹ ನೃಪಾನ್ ತ್ರಿಸಪ್ತ ಕೃತ್ವ ಕುಪಿತ ನಿಕ್ಷತ್ರಾಂ ಅಕರೋತ್ ಮಹೀಂ. ಷೋಡಶಮೇ ಅವತಾರೇ, ಹದಿನಾರನೇ ಅವತಾರದಲ್ಲಿ ಬ್ರಹ್ಮದ್ರೋಹ ನೃಪಾನ್ ಬ್ರಹ್ಮದ್ರೋಹಿಗಳಾದ ರಾಜರಗಳನ್ನು ತ್ರಿಸಪ್ತ ಕೃತ್ವ, ತ್ರಿಸಪ್ತ ಅಂದರೆ ಇಪ್ಪತ್ತೊಂದು, ಏಳು ಮೂರಲೆ, ತ್ರೀ ಮೂರು ಇಂಟು ಏಳು ಮೂರೇಳು ಇಪ್ಪತ್ತೊಂದು ಸಲ, ಕೃತ್ವ ಅಂದರೆ ಟೈಮ್ಸ್ ಅಂತ ಅರ್ಥ, 21 ಟೈಮ್ಸ್ ಶತಕೃತ್ವ. ನಮೋ ನಮಸ್ತೆಸ್ತು ಪುನಃ ಪುನಸ್ತೆ, ಅರ್ಜುನ ಹೇಳ್ತಾನಲ್ಲ ನಮೋ ನಮಸ್ತೆಸ್ತು ಸಹಸ್ರ ಕೃತ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಕೃತ್ವ ಅನ್ನೋ ಪ್ರತ್ಯಯ ಹಾಕಿದರೆ ಟೈಮ್ಸ್ ಅಂತ ಅರ್ಥ, ಶತಕೃತ್ವ ಸಹಸ್ರ ಕೃತ್ವ ಅಂತೇಳಿ. ಇಪ್ಪತ್ತೊಂದು ಸಲ ಏನ್ ಮಾಡದ, ಕುಪಿತ ಕೋಪಗೊಂಡವನಾಗಿ ಬ್ರಹ್ಮದ್ರೋಹ ರೂಪಾನ್ ಯಚ್ಛನ್ ಬ್ರಹ್ಮದ್ರೋಹಿಗಳಾದಂತಹ ರಾಜರಗಳನ್ನ ಯಚ್ಛನ್ ಘನ್ ನಾಶ ಮಾಡೋದಕ್ಕೋಸ್ಕರವಾಗಿ ಹದಿನಾರನೇ ರೂಪವನ್ನು ತಗೊಂಡು ಏನ್ ಮಾಡ್ದ, ಮಹೀಂ ನಿಕ್ಷತ್ರಾಮಕರೋತ್. ಮಹೀಂ ಭೂಮಿಯನ್ನ ನಿಕ್ಷತ್ರಂ ಕ್ಷತ್ರಿಯರೇ ಇಲ್ಲದಂತೆ ಮಾಡಿಬಿಟ್ಟ, ಯಾಕಂದ್ರೆ ಕ್ಷತ್ರಿಯರಿದ್ದಾರೆ, ದುಷ್ಟಕ್ಷತ್ರಿಯ ಇಲ್ಲದಂತೆ ಮಾಡದ ಅಂತ. ಅವಿಜಿತ ಕುಂಡ್ರಪತಿ ಸಮಿತಿ ವಿಖಂಡನ ರಮಾವರ ವೀರಪ್ಪ ಭವಭಮ ಶರಣಂ. ಯಾತಕ್ಕೆ ದಶರಥಾದಿಗಳಿದ್ದಾರೆ, ಅದನ್ನು ಎಲ್ಲರನ್ನು ಸಂಹಾರ ಮಾಡಿಲ್ಲ, ದುಷ್ಟಕ್ಷತ್ರಿ ಇಲ್ಲದಂತೆ ಮಾಡಿಬಿಡ್ತಾನೆ, ಎಲ್ಲ ದುಷ್ಟಕ್ಷತ್ರಿಯರು ನಾಶ ಮಾಡ್ತಾನೆ ಪರಶುರಾಮ ರೂಪದಿಂದ. ಅವತಾರೇ ಷೋಡಶಮೇ ಯಚ್ಛನ್ ಬ್ರಹ್ಮದೃಹ ನೃಪಾನ್ ತ್ರಿಸಪ್ತ ಕೃತ್ವ ಕುಪಿತ ನಿಕ್ಷತ್ರಾಂ ಅಕರೋತ್ ಮಹೀಂ. ತತಸಪ್ತದಶೇ ಜಾತ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದತರೋ ಶಾಖಾಃ ದೃಷ್ಟ್ವಾ ಪುಂಸೋ ಅಲ್ಪಮೇಧಸಃ. ತತಃ ಸಪ್ತದಶೇ ಜಾತಃ, ಅನಂತರ ಹದಿನೇಳನೇ ರೂಪವಾಗಿ ಪರಾಶರಾತ್ ಸತ್ಯವತ್ಯಾಂ ಜಾತಃ, ಪರಾಶರ ಮುನಿಯಿಂದ ಸತ್ಯವತಿ ದೇವಿಯಲ್ಲಿ ಅವತರಿಸಿದ. ಅವತರಿಸಿ ಏನು ಮಾಡಿದ, ಅಲ್ಪಮೇಧಸಃ ಪುಂಸಃ ದೃಷ್ಟ್ವ, ಜನಗಳೆಲ್ಲ ತುಂಬ ಕಡಿಮೆ ಬುದ್ಧಿ ಇರೋದನ್ನು ಮಂದಮತಿಗಳಾಗಿರೋದನ್ನು ಕಂಡು, ವೇದತರೋಹೋ ಶಾಖಾಹ ಚಕ್ರೆ ವೇದವೃಕ್ಷಗಳಿಗೆ ಶಾಖೆಗಳನ್ನು ಮಾಡಿದ. ಇಡೀ ವೇದ ಓದಬೇಕು, ವೇದಕ್ಕೆ ಹೋಗೋದಲ್ಲ ಏನು ಮಾಡಿಬಿಟ್ರೆ ಅದಕ್ಕೆ ಕಡಿಮೆ ಮಾಡಿದೆ, ಶಾಖೆಗಳು ಇಷ್ಟು ಓದಿದ್ರೆ ಸಾಕು ಅಂತೇಳಿ ಪರಮಾತ್ಮ ಏನು ಮಾಡಿದ್ದಾನೆ ಕರುಣೆಯಿಂದ. ಆ್ಯಕ್ಚುಲಿ ಎಲ್ಲ ವೇದ ಓದಬೇಕು, ವೇದ ಕೃಷ್ಣೋ ಅಧಿಗಂತವ್ಯ ಸರಹಸ್ಯೋ ಹಿ ದ್ವಿಜನ್ಮನ ಅಂತ ಮನುಸ್ಮೃತಿ ವಾಕ್ಯನ ಆಚಾರ ಕೋಟ್ ಮಾಡ್ತಾರೆ. ಎಲ್ಲ ವೇದ ಓದಬೇಕು, ಎಲ್ಲ ವೇದ ಓದಕ್ಕಾಗೋದಿಲ್ಲ, ಏನು ಮಾಡಿಬಿಡಿ ಸಬ್ಜೆಕ್ಟ್ ಕಡಿಮೆ ಮಾಡಿದರೆ ಹಾಗೆ ಕ್ಲಾಸ್ ನಡೀಲಿಲ್ಲ, ಪೋರ್ಷನ್ಸ್ ಕಡಿಮೆ ಮಾಡಿಬಿಡೋದು. ಮತ್ತೆ ಯಾವುದೋ ಕಾರಣಕ್ಕೆ ಏನೋ ನಡೀತು, ಪೋರ್ಷನ್ಸ್ ಕಡಿಮೆ ಮಾಡೋದು. ಅದು ಪರಮಾತ್ಮ ಏನು ಮಾಡಿಬಿಟ್ಟ, ಕಡಿಮೆ ಮಾಡಿಬಿಟ್ಟ. ಪೋರ್ಷನ್ಸ್ ಕಡಿಮೆ ಮಾಡಿದ್ರೆ ಕೋರ್ಸ್ ಎಫೆಕ್ಟ್ ಆಗೋದಿಲ್ಲ. ಕೋರ್ಸ್ ಅದೇ ಎ ಬ್ಯಾಚ್ ಬೇಸಿ ಕಡಿಮೆ ಆಗೆಲ್ಲ ಇಲ್ಲ, ಎಲ್ಲ ಬ್ಯಾಚ್ಗೆ ಏನು ಕೋರ್ಸ್ ಅವ್ರ ಕಡೆ ಯೂನಿವರ್ಸಿಟಿನೇ ಮಾಡಿಬಿಟ್ಟಾಗ ದೋಷ ಇಲ್ಲ. ಆ ರೀತಿ ಪರಮಾತ್ಮ ಏನು ಮಾಡಿದ್ದಾನೆ, ಶಾಖೆಗಳನ್ನು ಮಾಡ್ತಾನೆ. ಪೃಥ್ವಿಯಲ್ಲಿ ಎಲ್ಲ ಏನು ಇಡೀ ಭೂಮಿ, ಅವಾಗೆಲ್ಲ ಇಡೀ ಭೂಮಿನೇ ತಗೋಬೇಕಾಗ, ಅವಾಗ ಇಡೀ ಭೂಮಿನೇ ತಗೋಬೇಕಾಗ. ಆ ಕಾಲದೊಳಗೆ ಕಲಿಯುಗದಲ್ಲಿ ಮಾತ್ರ ವಿಶೇಷ ಇದೆ, ಎಲ್ಲ ಯುಗದಲ್ಲೂ ಭರತಖಂಡಕ್ಕೆ ವಿಶೇಷ. ಬೇರೆ ಯುಗ ದೇಶಗಳು ಬೇರೆ ಕಾಲದಲ್ಲಿ ನಿಷಿದ್ಧ ಅಲ್ಲ, ಕಲಿಯುಗದಲ್ಲಿ ನಿಷಿದ್ಧ. ಬೇರೆ ಯುಗದಲ್ಲಿ ಭರತಖಂಡ ಶ್ರೇಷ್ಠ, ಎಲ್ಲ ಇತ್ತು ಭರತಖಂಡ, ಎಲ್ಲ ಕಡೆ ಇತ್ತು ಭರತಖಂಡ, ಅವಾಗ ಶ್ರೇಷ್ಠ. ಈಗ ಇದೊಂದೇ ಡಿಫ್ರೆನ್ಸ್ ಗೊತ್ತಾಯ್ತಾ? ಆಗ ಎಲ್ಲ ಖಂಡಗಳ ಮಧ್ಯೆ ಶ್ರೇಷ್ಠ, ಈಗ ಅದು ಇದೊಂದೇ ಖಂಡ. ಆ ದೃಷ್ಟಿಯಿಂದ ಆಯ್ತು ಇದು ವಿಶೇಷ. ಅದರಿಂದನೇ ಇದು ಮಹಿಮ ಅನ್ನೋದಕ್ಕೆ ಇಡೀ ಜಗತ್ತು ಅಂತಲೇ ಅರ್ಥ. ಸತ್ಯವತ್ಯಾಂ ಪರಾಶರಾಂ ಚಕ್ರೇ ವೇದತರೋ ಶಾಖಾಹ ದೃಷ್ಟ್ವಾ ಪುಂಸೋ ಅಲ್ಪಮೇತಸ. ಶಾಖೆಗಳನ್ನು ಮಾಡಿದರು. ಶಾಖೆಗಳನ್ನು ಮಾಡೋದು ಅಂದ್ರೆ ಏನು, ಸುಮ್ಮನೆ ಪಾಠ ಮಾಡಿಟ್ಬಿಡೋದಲ್ಲ. ಹೇಗೆ ಮಾಡ್ತಾನೆ, ಯಾವ ಶಾಖೆ ಓದಿದ್ರು ಕೂಡ ಇದು ವೇದಾರ್ಥ ಆಗಿರ್ಬೇಕು, ಆ ರೀತಿ ಮಾಡ್ತಾನೆ. ಅದು ಸ್ಪೆಷಾಲಿಟಿ. ಇದು ಕ್ರಾಸ್ ಸೆಕ್ಷನ್ ಅಂತಾರಲ್ಲ, ಹಾಗೆ ಕ್ರಾಸ್ ಸೆಕ್ಷನ್ ಸ್ಟಡಿ ಮಾಡಿಬಿಟ್ರೆ ಏನಾಗುತ್ತೆ, ಎಂಟೈರ್ ಬಿಲ್ಡಿಂಗ್ ಒಟ್ಟು ವಿಷಯ ಗೊತ್ತು, ಇಂಟಿಗ್ರೇಟ್ ಮಾಡಿಬಿಟ್ರೆ ಮುದೋಯ್ತು ಆಮೇಲೆ. ಆ ತರಹ ಯಾವ ವೇದ ಓದಿದ್ರು ಕೂಡ ಅವು ಎಲ್ಲ ವೇದ ಸಾರ ಅದಾಗಿರ್ಬೇಕು. ಇದಕ್ಕೆ ಎಲ್ಲರೂ ಇದಕ್ಕೆ ಯಾರು ಎಲ್ಲರೂ ಮಾಡೋಕ್ಕಾಗಲ್ಲ, ಅದನ್ನು ಯಾರು ಮಾಡಬೇಕು, ಅವರೇ ಮಾಡಬೇಕು. ತತಃಸಪ್ತದತೇ ಜಾತಃ ಸತ್ಯವತ್ಯಾಂ ಪರಾಶರಾತ್ ಚಕ್ರೇ ವೇದ ತರೋಹ. ಅದಕ್ಕೆ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಹಿಂದೆ ಹೇಳಿದ್ದಾರೆ. ವೇದ ತರು ವೇದ ವೃಕ್ಷ, ಎಂಥ ವೃಕ್ಷ ಅಂದ್ರೆ ಕಲ್ಪ ವೃಕ್ಷ ಅಂತ ಹಿಂದೆ ಹೇಳಿದ್ದ. ನಿಗಮ ಕಲ್ಪ ತರೋರ್ ಗಲಿತಂ ಶಾಖಾಹ ದೃಷ್ಟ್ವಾ ಪುಂಸೋ ಅಲ್ಪಮೇತಸ. ಮಾಡಿದ ಕಾರಣ ಏನು ಅಂದ್ರೆ ಶಾಖಾಭೇದೋಹಿ ಅಶಕ್ತಿಜ. ಆಚಾರ್ಯರ ಮಾತು, ಯಾತಕ್ಕೆ ಪರಮಾತ್ಮ ವೇದಗಳನ್ನು ವಿಂಗಡಿಸಿದ ಅಂದ್ರೆ ಅಶಕ್ತಿ ಇದೆ, ಮಾಡೋದಕ್ಕಾಗೋದಿಲ್ಲ ಅಂತ ವಿಂಗಡಿಸಿದ. ನಾವೇನ್ಬೋದು, ದೊಡ್ಡ ಪದಾರ್ಥ ಎತ್ತಲಕ್ಕಾಗಲಿಲ್ಲ, ಏನ್ ಮಾಡ್ತಾನೆ, ಡಿವೈಡ್ ಮಾಡ್ತಾನೆ. ಡಿವೈಡ್ ಮಾಡಿ ಎತ್ತಾನೆ ಆಮೇಲೆ ಪುಸ್ತಕ 20 ಪುಸ್ತಕ ಓದ್ಲಕ್ಕಾಗಲಿಲ್ಲ, ಈ ಕಡೆ ಅರ್ಧ ತೆಗೆದ್ಬಿಟ್ಟಾಗ ಎತ್ತು ಎತ್ತಲಕ್ಕೆ ಬರೋದು. ಆ ರೀತಿ ಮಾಡಿದ. ನರದೇವತ್ವಮಾಪನ್ನಹ ಸುರಕಾರ್ಯಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯತಃ ಪರಂ. ಇದು ರಾಮಾವತಾರ. ಇದು ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣಿ ಅತಃ ಪರಂ. ನರದೇವತ್ವಮಾಪನ್ನ ಮುಂದೆ ರಾಜರೂಪವನ್ನು ಸ್ವೀಕಾರ ಮಾಡಿದ. ಅಂದರೆ ನರದೇವ ಅಂದ್ರೆ ರಾಜ, ರಾಜರೂಪ ರಾಮರಾಜ್ಯ, ರಾಮ ನರದೇವ ರಾಜರೂಪವನ್ನು ಸ್ವೀಕಾರ ಮಾಡಿ ಸುರಕಾರ್ಯ ಚಿಕೀರ್ಷಯ. ಯಾತಕ್ಕೋಸ್ಕರ? ದೇವತೆಗಳ ಕಾರ್ಯವನ್ನು ಮಾಡುವ ಇಷ್ಟೆಯಿಂದ, ಅವರೆಲ್ಲ ಪ್ರಾರ್ಥನೆ ಮಾಡಿದ್ದರಿಂದ, ಅವತಾರ ಮಾಡಿರೋದ್ರಿಂದ, ಸುರಕಾರ್ಯ ಮಾಡೋದಕ್ಕೋಸ್ಕರವಾಗಿ ನರದೇವ ರೂಪವನ್ನು ಸ್ವೀಕಾರ ಮಾಡಿ ಸಮುದ್ರ ನಿಗ್ರಹಾದೀನಿ ಅಥ ಪರಂ. ಬಳಿಕ ಸಮುದ್ರ ನಿಗ್ರಹಾದೀನಿ, ಸಮುದ್ರಕ್ಕೆ ನಿಗ್ರಹ ಮಾಡೋದು. ಸಮುದ್ರ ಒಣಗೋಗಿದ್ದು, ಅದಕ್ಕೆ ಸೇತುವೆ ಕಟ್ಟಿದ್ದು, ಎಲ್ಲ ರಾಮಾಯಣದಲ್ಲಿ ಬಂದಿದೆ. ಸಮುದ್ರ ನಿಗ್ರಹ ಮೊದಲಾದ ಕಾರ್ಯಗಳನ್ನು ವೀರ್ಯಾಣಿ ಅಂದರೆ ವೀರತ್ವ ಸಾಧ್ಯಾನಿ ಅಂತ ಅರ್ಥ. ವೀರರಿಗೆ ಮಾತ್ರ ಸಾಧ್ಯವಾಗತಕ್ಕಂತಹ ಕಾರ್ಯಗಳನ್ನು ಮಾಡಿ ತೋರಿಸಿದ. ಅದು ರಾಮರೂಪದ ಹಿರಿವೆ. ಏಕೋನವಿಂಶೇ ವಿಂಶತಿ ಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣಾವಿತಿ ಭುವೋ ಭಗವಾನ್ ಅಹರದ್ಭರಂ. ಏಕೋನವಿಂಶೇ ವಿಂಶತಿ ಮೇ, ಏಕೋನವಿಂಶ ಮತ್ತು ವಿಂಶತಿಮ. ಏಕೋನವಿಂಶ ಅಂದರೆ 19, ವಿಂಶತಿ ಅಂದರೆ 20. 19 ಮತ್ತು 20 ರೂಪಗಳಲ್ಲಿ ವೃಷ್ಣಿಷು ಜನ್ಮನೀ ಪ್ರಾಪ್ಯ. ವೃಷ್ಣಿಗಳನ್ನು ಯಾದವರು ಯದುಕುಲದಲ್ಲಿ ಜನ್ಮನೀ ಪ್ರಾಪ್ಯ ಅವತಾರಗಳನ್ನು ಹೊಂದಿ, ಯಾವ ಜನ್ಮಗಳು ಅಂದರೆ ರಾಮಕೃಷ್ಣವು ಇತಿ ಭುವಃ, ರಾಮ ಬಲರಾಮ, ಕೃಷ್ಣ ಕೃಷ್ಣ ಎಂಬ ರೂಪಗಳನ್ನು ತಗೊಂಡುಬಿಟ್ಟು ಭಗವಾನ್ ಶ್ರೀಹರಿಯು ಭುವಃ ಭಾರಂ ಭರಂ ಅಹರತ್, ಭೂಮಿಯ ಭಾರವನ್ನು ಪರಿಹರಿಸಿದ. ಭೂಮಿಯ ಭಾರವನ್ನು ಪರಿಹರಿಸಿದ. ಇದು ಹಾಗೆ ಏನ ಏನ ವೇದವ್ಯಾಸ ರೂಪ, ವೇದವ್ಯಾಸ ರೂಪ ಮುಂಚೆ ಬಂದ ರಾಮದೇವ ರೂಪ ಬಂತ, ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯ. ನೋಟ್ ಕೊಡ್ತಾರೆ ಅದಕ್ಕೆ ಏನಂತ ಹೇಳ್ತಾರೆ, ವೇದವ್ಯಾಸ ರೂಪ ಪ್ರತಿ ರಾಮರೂಪ ಪ್ರತಿಸರ್ತಿ ಆಗಿಲ್ಲ. 24ನೇ ತ್ರೇತಾಯುಗದಲ್ಲಿ ಆಯಿತು ರಾಮರೂಪ. ಈ ವೇದವ್ಯಾಸರು ಪ್ರತಿ ಅವತಾರದ ರೂಪ ಕಲ್ಪದಲ್ಲೂ ಆಗುತ್ತೆ. ಆದ್ದರಿಂದ ಫಸ್ಟ್ ಹೇಳಿದ್ರು ಸರಿನೇ, ಲಾಸ್ಟ್ ಹೇಳಿದ್ರು ಸರಿನೇ. ಫಸ್ಟ್ ಹೇಳಿದ್ರೆ ಹಿಂದಿಂದು, ಅಲ್ಲ ನೆಕ್ಸ್ಟ್ ಹೇಳಿದ್ರೆ ಆಮೇಲಿಂದು. ಅದು ವಿಶೇಷ. ರಾಮರೂಪ ಮಾತ್ರ, ಕೃಷ್ಣರೂಪ ರಾಮರೂಪ ಇವರು ಒಂದೇ ಸರ್ತಿ ಆಗಿರೋದು. ಆದ್ದರಿಂದ ಅದು ಸ್ಪೆಸಿಫಿಕ್ ಆಗಿ ಅದನ್ನು ನಂಬರ್ ತಿಳ್ಕೋಬೇಕು. ಇದು ಪ್ರತಿ ಇದರಲ್ಲಿ ಆಗುತ್ತೆ, ನೋಟ್ ಬರೀತಾರೆ. 28ರಲ್ಲೂ ಆಗಿದೆ. ಅದರಲ್ಲಿ 5 ಕಡೆ ಪರಮಾತ್ಮ ಸಾಕ್ಷಾತ್ ಅವತಾರ ಮಾಡ್ತಾನೆ. ಉಡುಸರ್ತೆ ವ್ಯಾಸಾಚಾರ್ಯಸ್ತು ಪೂರ್ವೇಶಾಂ ಚರಮೇ ಸ್ವಯಮೇವತ್. ಮುಂದಿನ ಜನ್ಮ, ಮುಂದಿನ ದ್ವಾಪರ. ಅದು ವಿಶೇಷ. ಅಥ ಅದು ಹೇಳ್ತಾರೆ, ಅದನ್ನು ಹೇಳ್ತಾರೆ. ಈಗ ರಾಮಕೃಷ್ಣವು ಇತಿ ಭುವೋ ಭಗವಾನ್ ಅಹರದ್ಭರಂ. ಭಾಗವತ ಏನಂತ ಹೇಳ್ತೀಗ, ರಾಮಕೃಷ್ಣ ರೂಪಗಳನ್ನು ಸ್ವೀಕಾರ ಮಾಡಿ ಭೂಭಾರ ಪರಿಹಾರ ಮಾಡಿಬಿಟ್ಟ. ಬಲರಾಮನು ನಾರಾಯಣನೇ ಅಂತಾಯ್ತು. ನರನಾರಾಯಣ ಹಾಗೆ ಹೇಳಿದ್ರು ಹಿಂದೆ, ನರನಾರಾಯಣ ಹಾಗೆ ಹೇಳಿದ್ರು, ಇದನ್ನು ಹಾಗೆ ಹೇಳಿದರು. ನರನಾರಾಯಣದಲ್ಲಿ ನರ ಮಾತ್ರ ಶೇಷ, ನಾರಾಯಣ ನಾರಾಯಣ ಹೇಗೋ ಇಲ್ಲೂ ಕೂಡ ಕೃಷ್ಣ ಸಾಕ್ಷಾತ್ ನಾರಾಯಣ ಬಲರಾಮನಲ್ಲಿ ಆವೇಶ ಅವತಾರ. ಯಾತಕ್ಕೆ ಸೇರಿಸು, ಶುಕ್ಲಕೇಶ ನಾವೇ ಸ್ಪೆಸಿಫಿಕ್ ಆಗಿದೆ, ಅದಕ್ಕೆ ಅನುಸರಿಸಿದ್ರು. ಶುಕ್ಲಕೇಶ ನಾವೇಶ ಇರೋದಕ್ಕೋಸ್ಕರ ಕೆಲವೊಮ್ಮೆ ಆವೇಶ ಇದ್ದ ಏನಂತ ಕರಿಬೇಕು ಅವ್ರನ್ನ, ನಾರಾಯಣನೇ. ಆವೇಶ ಇಲ್ಲದೆ ಹೋದಾಗ ಶ್ರೇಷ್ಠದೇವರಷ್ಟೇ, ಕೃಷ್ಣ ಆಗಲ್ಲ, ಯಾವಾಗಲೂ ಕೃಷ್ಣನೇ. ಇದು ವಿಶೇಷ, ಆವೇಶ ಇದ್ದಾಗ ಇಲ್ಲದೆ ಇದ್ದಾಗ ಅಂತ ವ್ಯವಸ್ಥೆ ಇದೆ. ಯಾವುದಕ್ಕೆ ನರರೂಪಕ್ಕೆ ಮತ್ತು ಈ ಒಂದು ಬಲರಾಮ ರೂಪಕ್ಕೆ ವಿಶೇಷ ಇದೆ. ಆದರೆ ಕೃಷ್ಣ ರೂಪ ಶ್ರೀರಾಮ ರೂಪಕ್ಕೆಲ್ಲ ಏನು, ಸಾಕ್ಷಾತ್ ರೂಪ. ಅದಕ್ಕೋಸ್ಕರ ಆ ಲೆಕ್ಕದಲ್ಲಿ ಗಣನೆ ಮಾಡಿತ್ತು. ಎಲ್ಲರೂ ದಶಾವತಾರದಲ್ಲಿ ಬಲರಾಮದೇವರ ವಿಷಯ ಹೇಳಿದರೆ ಇದು ಶುಕ್ಲಕೇಶ ಅಂತ ಇಟ್ಕೊಂಡು ಹೇಳಿರೋದು. ಎಲ್ಲಿ ಬಿಟ್ಟಿರ್ತಾರೆ ಅವಾಗ ಏನು ಮಾಡಬೇಕು, ಶೇಷ ಅಂತ ತಿಳ್ಕೊಂಡು ಹೇಳಿಲ್ಲ ಅಂತ ಹೇಳಿ. ಅವಾಗ ಹೇಳಿದ್ದು ಸರಿ, ಬಿಟ್ಟಿದ್ದು ಸರಿ, ಅರ್ಥ ಆಯ್ತು, ಹೇಳಿದ್ದು ಸರಿ, ಬಿಟ್ಟಿದ್ದು ಸರಿ. ಅದಕ್ಕೆ ಬಲರಾಮ ಭೀಮಸೇಂದ್ರ ಏನು ಮಾಡ್ತಾ ಇರ್ತಾರೆ, ಶುಕ್ಲಕೇಶ ಆವೇಶ ಬಂದಾಗ ಬಲರಾಮದೇವರು ಹೊಡೆದ್ರೆ ಹೊಡೆಸ್ಕೊತಾ ಇರ್ತಾರೆ, ತಿರುಗಿ ಹೊಡಿತಿದ್ದಿಲ್ಲ. ಅದಿಲ್ಲದೆ ಹೋದ್ರೆ ತಾವು ಹೊಡಿತಿರ್ತಾರೆ, ಇಲ್ಲದೆ ಇದ್ದ ಕಾಲಕ್ಕೆ ಹೊಡೆಯೋದು. ಅದೆಲ್ಲ ನಿರ್ಣಯದಲ್ಲಿ ಓದಿದ್ದೀರಿ ಈಗಾಗಲೇ. ಅದೇ ಹೇಳಿದ್ದು, ಯಾವಾಗ ಕೌಂಟ್ ಮಾಡ್ತಾರೋ ಅವಾಗ ಏನಂತ ತಿಳ್ಕೋಬೇಕು, ಶುಕ್ಲಕೇಶ ಆವೇಶ ಇರೋ ರೂಪ ಅಂತ ತಿಳ್ಕೋಬೇಕಾಗ. ಯಾವಾಗ ಕೌಂಟ್ ಮಾಡೋದಿಲ್ಲೋ ಅವಾಗ ಅದೇನು ರಾರರು ಶೇಷ ದೇವರಷ್ಟೇ, ಅದು ಕೌಂಟ್ ಮಾಡೋದಿಲ್ಲ. ಏನಂತ ಏನಂತ ಆ ಅರ್ಥದೊಳಗೆ ತಗೊಂಡಾಗ ಅದು ದಶಾವತಾರ ಸೇರಿಸಿದಾಗ ಆ ರೀತಿ ಮಾಡೋದು. ಯಾವುದು ಮಿಸ್ ಆದಾಗ ಒಂದು ಬಿಂದು ಆಗಿಲ್ಲ, ಮಿಸ್ ಆಗಂದ್ರೆ ಅದು ಸೇರಿಸಿಲ್ಲ ಆಗ, ಆಗ ಆ ವಿವಕ್ಷೆಯಲ್ಲಿ ಏನಿಲ್ಲ, ಆಗ ಅದ್ರ ಇನ್ನೂ ಆಗಿಲ್ಲ ಅಂತ ಸೇರಿಸಿಲ್ಲ. ಕೆಲವೊಂದು ಕಲಿ ರೂಪ ಸೇರಿಸೋದಿಲ್ಲ, ಬುದ್ಧ ರೂಪ ಸೇರಿಸೋದಿಲ್ಲ, ಆ ದೃಷ್ಟಿಯಿಂದ ಸ್ವಲ್ಪ ದಿವಸ ಕಾಣಿಸ್ತೋ ಒಂದು ದೃಷ್ಟಿಯಿಂದ ಸೇರಿಸೋದಿಲ್ಲ. ವಿವಕ್ಷಾ ಭೇದ ಅಂತ ಕರೀತಾರೆ ಅದು. ವಿವಕ್ಷಾ ಭೇದ ಅಂದ್ರೆ ಏನು, ಆ್ಯಂಗಲ್ ಆಫ್ ಇದು ಥಿಂಕಿಂಗ್, ಆ ಅರ್ಥದಲ್ಲಿ ಬೇರೆ ರೀತಿ ಹೇಳೋದು. ಅದೇ ಹೇಳಿದ ಕೆಲವರೆಲ್ಲ ಹಾಗೆ ಮಾಡ್ತಾರೆ, ವಿಶೇಷವಾಗಿ ಶ್ರೀ ವೈಷ್ಣವರೆಲ್ಲ ಬುದ್ಧ ರೂಪ ಸೇರಿಸೋದಿಲ್ಲ. ಏನು ಸೇರಿಸ್ತಾರೆ ಅವರು, ಬಲರಾಮನೇ ಸೇರಿಸೋದು. ಆದ್ರೆ ಬುದ್ಧ ರೂಪ ಬಿಡೋದು ತಪ್ಪು, ಅರ್ಥ ಆಯ್ತಾ? ಈಗ ಸೇರಿಸೋದು ಬಿಡೋದು ಯಾತಕ್ಕೆ, ವಿವಕ್ಷೆ ಹೇಳಿದ್ರೆ ತಪ್ಪಲ್ಲ, ಬುದ್ಧ ರೂಪ ಅಲ್ಲೇ ಅಲ್ಲ ಅಂತ ಹೇಳಿದ್ರೆ ತಪ್ಪು. ಡಿಫ್ರೆನ್ಸ್ ಗೊತ್ತಾಯ್ತಾ? ಈಗ ಆ ದೃಷ್ಟಿಯಿಂದ ಆಚಾರ್ಯ ಏನ್ ಮಾಡ್ತಾರೆ, ಬುದ್ಧ ರೂಪಕ್ಕೆ ಸ್ಪೆಸಿಫಿಕ್ ಹೌದು ಅಂತ ಹೇಳ್ತಾರೆ. ಮತ್ತೆ ಅದು ಯಾತಕ್ಕೆ ಸೇರಿಸೋದಿಲ್ಲ ಅಂದ್ರೆ ಅದು ಸುಳ್ಳು ಹೇಳಿದ ರೂಪ ಅಂತ ಹೇಳಿ, ಸುಳ್ಳು ಹೇಳಿದ ರೂಪ. ಅದು ಆಚಾರ ಮೋಹನಕ್ಕೋಸ್ಕರ ಆಗಿದ್ರೆ ಮೋಹಿನಿ ರೂಪನ ಸೇರಿಸಬಾರ್ದಾಗಿದ್ರೆ, ಅದೇನು ಮಾಡಿದ್ದು ಅಮೃತವನ್ನು ಇವರು ಕೊಡಲೇ ಇಲ್ವಲ್ಲ. ಆ ದೃಷ್ಟಿಯಿಂದ ಸರಿಯಲ್ಲ. ಅಯೋಗ್ಯರಿಗೆ ಮೋಸ ಮಾಡೋದು ಗುಣ ಅದು, ಯೋಗ್ಯರಿಗೆ ಮೋಸ ಮಾಡಿದರೆ ದೋಷ ಅದು, ಅಯೋಗ್ಯರಿಗೆ ಮಾಡಿದರೆ ಗುಣ. ಆದ್ದರಿಂದ ಬುದ್ಧ ರೂಪದಿಂದ ಮಾಡಿತ್ತು, ಆ ಶ್ರೇಷ್ಠ ಕಾರ್ಯನೇ ಹೊರತು ನಿಂದ್ಯ ಕಾರ್ಯ ಅಲ್ಲ. ಹಾಂ, ನಾಲ್ಕನೇ ಶ್ರೇಷ್ಠ ಇದನ್ನೇನು ಮಾಡಿದರೆ ಒಂದೊಂದು ಸಪರೇಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಹೇಳಿದ್ ಮಾತ್ರ ಒಂದೇ ಶ್ಲೋಕದಲ್ಲಿ, ಇಬ್ಬರದು ಕೂಡ ರಾಮಕೃಷ್ಣವು ನರನಾರಾಯಣ ಆ ರೀತಿ. ರಾಮಕೃಷ್ಣ ಅವ್ರ ನರ ಸೇಮ್ ಕೇಸ್, ಮತ್ತೆ ನರನೇ ರಾಮ ಬಲರಾಮ, ಕೃಷ್ಣಾರಾಯಣ ಕೃಷ್ಣ. ಭುವೋ ಭಗವಾನ್ ಅಹರಧ್ವರಂ ತತಃ ಕಲೋ ಸಂಪ್ರವೃತ್ತೇ ಸಮೋಹ ಯಸುರದ್ವಿಷಾಂ ಬುದ್ಧೋ ನಾಮ್ನಾ ಜಿನಸುತಃ ಕೀಕಟೇಶು ಭವಿಷ್ಯತಿ ತತಃ ಕಲೌ ಸಂಪ್ರವೃತ್ತೆ. ಇವರು ಭಾಗವತ ನಾವು ಒಪ್ತಾರೆ ಅಂದಮೇಲೆ ಬೌದ್ಧ ಬೌದ್ಧ ರೂಪ ಹೇಳಿಬಿಟ್ಟಿದ್ದಾರೆ ಅವರಿಗೆ. ಬೌದ್ಧ ರೂಪ ಇಲ್ಲಿ ಬರ್ತಾ ಇದೆ ಈಗ. ತತಃ ಕಲೌ ಸಂಪ್ರವೃತ್ತೆ ಅನಂತರ ಕಲಿಯುಗೂ ಬರ್ತಿರ್ಲಿಕ್ಕೇನೆ. ಸುರದ್ವಿಷಾಂ ಸಮೋಹಾಯ, ಸುರದ್ವಿಷರಂದು ಅಸುರರು, ಸುರರ ಕ್ಷೇತ್ರಗಳಿಗೆ ಅಸುರರಿಗೆ ಸಮೋಹಾಯ ಮೋಹ ಕವಿಸಲೆಕ್ಕೋಸ್ಕರವಾಗಿ. ಬುದ್ಧೋ ನಾಮ್ನ ಜಿನಸುತಃ, ಜಿನ ಎಂಬವನ ಮಗನಾಗಿ ಬುದ್ಧೋ ನಾಮ್ನ ಬುದ್ಧ ಎಂಬ ಹೆಸರಿನಿಂದ ಕೀಕಟೇಶು ಭವಿಷ್ಯತಿ, ಕೀಕಟದಲ್ಲಿ ಅವತಾರವನ್ನು ಮಾಡಿದ. ಇದು ಅರ್ಥ ಮಾಡಿಕೊಂಡ್ರೆ, ಕೀಕಟೇಶು ಅಂದರೆ ಬಿಹಾರನ ಕೀಕಟ ಅಂತ ಕರೀತಾರೆ, ಮಗಧ ದೇಶ ಅಂತ ಹೆಸರು. ಸೊ ಇವತ್ತು ಗಯಾ ಇರೋದೆಲ್ಲಿ, ಬುದ್ಧ ಗಯಾ ಇರೋದು ಕೂಡ ಎಲ್ಲಿ, ಇದರ ಅಲ್ಲೇ ಆಗಿದ್ದು ಬುದ್ಧಾವತಾರ ಆಗಿದೆ ಅಲ್ಲೇನೆ. ಕ್ಷೇತ್ರೇ ಗಯಾಖ್ಯ ಅಂತ ನೀಡಿದ್ದಾರೆ ಆಚಾರ್ಯ ಬರೆಯೋದು. ಗಯಾ ಕ್ಷೇತ್ರದಲ್ಲೇ ಬುದ್ಧ, ಎಲ್ಲಿ ಬುದ್ಧಾವತಾರ ಅಂತ ಇವತ್ತು ತೋರಿಸ್ತಾರೆ, ಈ ಬುದ್ಧಾವತಾರ ಆಗಿದ್ದು ಅಲ್ಲೇನೆ. ಗೊತ್ತಾಯ್ತು, ಇಬ್ಬರು ಬುದ್ಧ ಬೇರೆ ಅಷ್ಟೇ ಹೊರತು ಅವತಾರ ಮಾಡಿದ ಜಾಗ ಒಂದೇ. ಅನೇಕರಲ್ಲಿ ನಮ್ಮವ್ರು ಹೋಗಲ್ಲ, ಯಾತಕ್ಕೆ ಏ ಆ ಬುದ್ಧ ನಮ್ಮ ಬುದ್ಧ ಅಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಎಲ್ಲರೂ ಸೇಮ್ ಗಯಾನೆ, ಅಲ್ಲಿಂದ ಭಾಳ ಹತ್ತಿರ 4 ಕಿಲೋಮೀಟರ್ ದೂರ ಇದೆ ಅಷ್ಟೇ, ದೂರ ಇಲ್ಲ ಅದು. ಈ ಬುದ್ಧಗಯ, ಬುದ್ಧಗಯಕ್ಕೆ ಹೋಗ್ಬೇಕು, ಇಷ್ಟು ಅವತಾರ ಮಾಡಿದ ಜಾಗ ಅದು. ಅರ್ಥ ಆಯ್ತಾ? ಹೋಗ್ಬೋದಲ್ಲ, ಹೋಗ್ಬೇಕು, ಅದೇ ಹೇಳ್ತಿರೋದು. ಕೀಕಟೇಶು ಭವಿಷ್ಯತಿ, ಆಚಾರ್ಯ ವರ್ಣನೆ ಮಾಡಿ ಕ್ಷೇತ್ರೀಯ ಗಯಾಖ್ಯ ಅಂತ ಹೇಳಿದ ಮೇಲೆ ಅದು ಬಿಡೋದ್ರಲ್ಲಿ ಏನು ಕಾರಣ ಇಲ್ಲ, ಹೋಗಬೇಕು. ಆದ್ರೆ ಇಬ್ರು ಬುದ್ಧ ಒಂದೇ ಅಂತ ಹೇಳ್ಕೊಳ್ಳೋ ತಪ್ಪಾಗತ್ತೆ ಅಷ್ಟೆ. ಕೀಕಟ ಶಬ್ದಕ್ಕೆ ಲಿಟ್ರಲ್ ಮೀನಿಂಗ್, ಯಾವುದು ಭ್ರಷ್ಟ ದೇಶನ ಅದನ್ನು ಕೀಕಟ ದೇಶ ಅಂತ ಕರೀತಾರೆ, ಯಾವುದು ಕರ್ಮಕ್ಕೆ ಅನರ್ಹವಾದ ದೇಶನ ಅದು ಕೀಕಟ ದೇಶ ಅಂತ ಕರೆಯೋದು. ಅದರಲ್ಲಿ ಬಿಹಾರ ದೇಶ ಯಾವಾಗಲೂ ಕರ್ಮ ಅನರ್ಹ, ಅದಕ್ಕೆ ಜರಾಸಂದನ ಅಂತ ವಾಸ ಮಾಡಿದ ಜಾಗ ಅದು. ಜರಾಸಂದನ ಹೆಡ್ ಕ್ವಾರ್ಟರ್ಸ್ ಬಿಹಾರ ದೇಶ. ಆ ರೀತಿಯಲ್ಲಿ ಇದ್ದಿದ್ದರಿಂದ ಕೀಕಟ ದೇಶಗಳು ಅಂದ್ರೆ ಹಾಗೆ. ಅಥಾಸು ಯಾವುದು, ಅದೇ ಹೇಳಿ ಎಷ್ಟು ಜಾಗ ಹರಿತ ಅಷ್ಟು ಮಾತ್ರ ಶುದ್ಧ, ಉಳು ಶುದ್ಧ ಅಲ್ಲ. ಆದರೆ ಉಳಿದು ಇವೆಲ್ಲ ಆಗಲ್ಲ, ಇಲ್ಲೆಲ್ಲ ಎಲ್ಲ ಕರ್ಮಣ್ಯ ದೇಶಗಳಿವೆಲ್ಲ, ಎಲ್ಲಿದ್ರೂ ದೋಷ ಇಲ್ಲ ಈ ಕಡೆಗೆ ಕಡೆ. ಅದು ಮಾತ್ರ ಕೆಲವು ಮಾತ್ರ ಜಾಗ ಮಾತ್ರ ಶ್ರೇಷ್ಠ, ಎಲ್ಲ ಶ್ರೇಷ್ಠ ಅಲ್ಲ. ಅಥಾಸೋ ಯುಗ ಸಂಧ್ಯಾಯಾಮ್ ದಶ್ಯುಪ್ರಾಯೇಶು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿ ಜಗತ್ಪತಿ. ಅಥ ಅಸೌ ಯುಗ ಸಂಧ್ಯಾಯಾಮ್ ದಶ್ಯುಪ್ರಾಯೇಶು ರಾಜಸು ಜನಿತಾ ವಿಷ್ಣು ಯಶಸಃ ನಾಮ್ನಾ ಕಲ್ಕಿ ಜಗತ್ಪತಿ. ಅಥ ಅನಂತರ ಯುಗ ಸಂಧ್ಯಾಯಾಮ್ ಕಲಿಯುಗ ಮುಗಿದು ಕೃತಯುಗ ಬರತಕ್ಕಂಥ ಸಂಧಿಕಾಲದೊಳಗೆ ರಾಜರು ಹೇಗಿರ್ತಾರಂತೆ, ದಶ್ಯುಪ್ರಾಯೇಶು ರಾಜಸು. ರಾಜರು ಕಳ್ಳರಾಗಿದ್ದಾಗ, ರಾಜರೇ ಏನು ಬೇರೆ ಕಳ್ಳರು ಬೇಕಾಗಿಲ್ಲ, ಅವರೇ ಕಳ್ಳರು. ರಾಜಸು ದಶ್ಯುಪ್ರಾಯೇಶು, ರಾಜರೆಲ್ಲ ಕಳ್ಳರಂತೆ ಇದ್ದಾಗ ವಿಷ್ಣು ಏನಾಗ್ತಾನಾಗ, ಜನಿತಾ ವಿಷ್ಣು ಯಶಸ್ಸಹ ನಾಮ್ನಾ ಕಲ್ಪಿ ಜಗತ್ಪತಿ. ವಿಷ್ಣು ಯಶಸ್ಸು ಎಂಬ ಬ್ರಾಹ್ಮಣನ ಮಗನಾಗಿ ಕಲ್ಕಿ ಜಗತ್ಪತಿ, ಕಲ್ಕಿ ನಾಮ್ನಾ ಜನಿತ, ಜಗತ್ಪತಿಯಾದ ಶ್ರೀಹರಿಯು ಕಲ್ಕಿ ಎಂಬ ಹೆಸರಿಂದ ಅವತರಿಸುವನು. ಇದು ವಿಶೇಷ. ಅಥಾಸೋ ಯುಗ ಸಂಧ್ಯಾ, ಆದ್ದರಿಂದ ಕಲಿಯುಗದಲ್ಲಿ ಅವತಾರ ಅಂತ ಕೇಳಾಗಿಲ್ಲ, ಯುಗ ಸಂಧಿ ಕಾಲದಲ್ಲೇ ಅವತಾರ ಆಯ್ತಾದ್ದರಿಂದ ಕಲಿಯುಗದಲ್ಲಿ ಅವತಾರ ಆಗಿಲ್ಲ ಅದು. ದಶ್ಯುಪ್ರಾಯೇಶು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿ ಜಗತ್ಪತಿ. ರಾಜರೆಲ್ಲ ಕೊಡಬೇಕು ನ್ಯಾಯವಾಗಿ, ಕಿತ್ಕೊಳ್ಳೋರಾಗಿಬಿಟ್ರೆ ದಶ್ಯುಪ್ರಾಯೇಶು ಗೊತ್ತಾಯ್ತು, ಕೊಡೋ ರಾಜರಾಗಬೇಕು, ಅವ್ರು ಕಿತ್ಕೊಳ್ಳೋಕೆ ರಾಜನಾಗಬೇಕಾಗಿಲ್ಲ ಅವತ್ತ. ಜಿನ ಹೌದು, ಜಿನ ಅಂತ ಒಬ್ಬನ ಹೆಸರು. ಜಿನಸುತ ಅಂದ್ರೆ ಜಿನಸುತತ್ವೇನ ಜನ ತಿಳ್ಕೊಂಡಿದ್ದು. ಶುದ್ಧೋದನ ಜಿನಕ್ಕೆ ಇನ್ನೊಂದು ಹೆಸರು, ಶುದ್ಧೋದನ ಜಿನ ಅಂತ ನಾಮಾಂತರ, ಶುದ್ಧೋದನ ಜಿನ ಅಂತ ಬೇರೆ ಹೆಸರು. ಬುದ್ಧೇತಿ ಜಿನೇತಿ ಚೌಕ್, ಶುದ್ಧೋದನೇನ ಅಂತ ಆಚಾರ ಹೇಳ್ಬೇಕಾರೆ, ಜಿನೇತಿ ಚೌಕ್ತಃ ಜಿನ ಅಂತಾನೆ ಹೆಸರಿದೆ. ಅದೇ ಹೇಳಿದ್ದ, ಅಪ್ಪನ ಮತ ಜೈನ ಮತ ಆಯಿತು, ಮಗನ ಮತ ಬೌದ್ಧ ಮತ ಆಯಿತು ಇಬ್ಬರದು. ಈ ಸಾಕ್ರಟಿಸು ಪ್ಲೇಟೋಗಳದಲ್ಲಿ ಏನೇದು, ಗುರು ಶಿಷ್ಯದೇ ಬೇರೆ ಬೇರೆ ಮತಗಳು, ಗುರು ಶಿಷ್ಯರು ಅಂತ ಒಪ್ಕೋತಾರೆ, ಮತ ಒಂದೇ ಅಲ್ಲ ಇಬ್ಬರದು ಚೇಂಜ್. ಅದು ಅದು ಆಗಿನಿಂದ ಶುರುವಾಗಿದ್ದೆ ಹೆಚ್ಚು ಕಡೆ, ಶಿಷ್ಯ ಇಬ್ಬರು ಒಂದೇ ಎಂಬ ಕಾರಣನೇ ಬಿಟ್ಟು ಹೋಯ್ತಾಗ. ಅವತಾರಾಹಿ ಅಸಂಖ್ಯೇಯ, ಇಷ್ಟು ಹೇಳಿ ಅಥಾಸೋ ಯುಗ ಸಂಧ್ಯಾಯಾಮ್ ದಶ್ಯುಪ್ರಾಯೇಶು ರಾಜಸು ಜನಿತಾ ವಿಷ್ಣು ಯಶಸೋ ನಾಮ್ನಾ ಕಲ್ಕಿ ಜಗತ್ಪತಿ. ಅವತಾರಾಹಿ ಅಸಂಖ್ಯೇಯ ಹರೇ ಸತ್ವನಿಧೇರ್ದ್ವಿಜಾ ಯಥಾ ವಿದಾಸಿನಃ ಕುಲ್ಯಾಃ ಸರಸಸ್ಯುಃ ಸಹಸ್ರಶಃ. ಇಷ್ಟು ಹೇಳಿ ಇಷ್ಟೇ ಅವತಾರಗಳಲ್ಲ ಮತ್ತೆ. ಅವತಾರಾಹಿ ಅಸಂಖ್ಯೇಯ ಹರೇ ಸತ್ವನಿಧೇ ದ್ವಿಜಾ, ಹೇ ದ್ವಿಜಾ ಶೌನಕಾದಿಗಳೇ ಸತ್ವನಿಧೇ ಹರೇ, ಅದೇ ಬಲಗುಣ ಸಮಾಹಾರ ಬಲಜ್ಞಾನ ಸಮಾಹಾರ ರೂಪನಾದಂತಹ ಅನಂತ ಗುಣನಿಧಿಯಾದಂತಹ ಹರೇ ಶ್ರೀಹರಿಗೆ ಅವತಾರಾಹ ಅಸಂಖ್ಯೇಯ. ಅವತಾರಗಳು ಅಸಂಖ್ಯವಾದವುಗಳು, ಅನಂತಾನಂತ ಅವತಾರಗಳು. ಹೇಗೆ ಅಂದರೆ, ಯಥಾ ವಿದಾಸಿನ ಕುಲ್ಯಾಹ ಸರಸಸ್ಯುಃ ಸಹಸ್ರಶಃ. ಹೇಗೆ ಅಂದರೆ, ಯಥಾ ವಿದಾಸಿನ ಉನ್ನತ ಸ್ಥಳಾದ್ ಭಿನ್ನಾದ್ವಾ ಸರಸಃ ಸಹಸ್ರಶಃ ಕುಲ್ಯಾಹ ಶುದ್ರದ್ಯಾಶುರಿತಿ. ದೊಡ್ಡ ಸರೋವರ ಒಡೆದು ಬಿಟ್ಟಾಗ ಕಟ್ಟೆ ಒಡೆದೋಗ್ಬಿಡುತ್ತೆ, ಒಡೆದಾಗ ಎತ್ಕಡೆ ಹರಿಯುತ್ತದೆ, ನೂರಾರು ಕವಲ ಕರೆದು ಬಿಡುತ್ತೆ. ಕಟ್ಟೆ ಒಡೆದು ಬಿಟ್ಟಾಗ ನೂರಾರು ಕವಲಾಗ ಹರಿಬೇಕು. ಪರಮಾತ್ಮನ ಮೂಲ ರೂಪ ಎಷ್ಟು ಅವತಾರ ಮಾಡಿದೆ, ಅಸಂಖ್ಯವಾದ ಅವತಾರಗಳನ್ನು ಮಾಡಿದೆ. ಯಥಾ ವಿದಾಸ ಅದು ವಿಶ್ವ ದೃಷ್ಟಾಂತ ಅಷ್ಟೇ ಹೊರತು, ಪರಮಾತ್ಮ ರೂಪ ನದಿಗಳೆಲ್ಲ ಭಿನ್ನ ಭಿನ್ನ ಆಗ ದೇವರ ಅವತಾರಗಳೆಲ್ಲ ಒಡೆದೋಗುತ್ತೆ ಅಂತ ಅರ್ಥ ಅಲ್ಲ. ನೀವು ದೃಷ್ಟಾಂತೇ ಸರ್ವಸಾಮ್ಯ ಬರೀತಾರೆ. ಇದಂ ಮಂದಮತೀನ್ ಅಪೇಕ್ಷ ಉಕ್ತಂ ನತು ಯೋಗಿನಃ, ಮಂದಮತಿಗಳಿಗೂ ಸ್ವಲ್ಪ ದೃಷ್ಟಾಂತ ಇದು. ಶುದ್ರನದೀನಾಂ ತೈಹಿ ಸಂಖ್ಯೇಯತ್ವೇಪಿ ನ ಹರೇರ್ ಅವತಾರಾ ಸಂಖ್ಯಾತುಂ ಶಕ್ಯಂತೆ ಇತ್ಯತೋ ಬುದ್ಧವತಾರಾರ್ಥಮಿತಿ ಜ್ಞಾತವ್ಯ. ಪರಮಾತ್ಮನ ಅವತಾರಗಳು ಬಹಳ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಸಾಮಾನ್ಯ ಜನಕ್ಕೋಸ್ಕರ ಕೊಟ್ಟ ದೃಷ್ಟಾಂತ ಇದು. ದೃಷ್ಟಾಂತನ ಟೂ ಮಚ್ ಸ್ಟ್ರೆಚ್ ಮಾಡಿಬಿಟ್ಟು ಅದು ಬಡಿ ಹಾಗೆ ದೇವ್ರ ರೂಪ ಹೊಡೆದೋಯ್ತು ಈಗೆಲ್ಲ ಬಂತು ಅಂತ ಅರ್ಥ ಮಾಡ್ಕೋಬೇಡ್ರಿ ಅಂತ ಹೇಳಿ. ಋಷಯೋ ಬನವೋ ದೇವಾಹ ಮನುಪುತ್ರ ಮಹೌಜಸ ಕಲಾ ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತಃ. ಇವೆಲ್ಲ ಸಾಕ್ಷಾತ್ ಅವತಾರಗಳಾದರೆ ಇನ್ನೂ ಕೆಲವಿದೆ. ಋಷಯ ಮನವ ದೇವಾ ಮನುಪುತ್ರ ಮಹೌಜಸ ಕಲಾಹ ಸರ್ವೇ ಹರೇ ಏವ ಸಪ್ರಜಾಪತಯ ಸ್ಮೃತಃ. ಋಷಯ ಋಷಿಗಳು, ಮನವ ಮನುಗಳು, ದೇವಾ ದೇವತೆಗಳು, ಮನುಪುತ್ರ ಮನುಪುತ್ರರು, ಮಹೌಜಸ ಮಹಾಮಹಾಶಕ್ತಿಶಾಲಿಗಳು, ಇವರೆಲ್ಲ ಕೂಡ ಏನು ಸಪ್ರಜಾಪತಯ ಪ್ರಜಾಪತಿಗಳು, ಇವರೆಲ್ಲರೂ ಕೂಡ ಸರ್ವೇ ಹರೇರೇವ ಕಲಾಹ, ಎಲ್ಲರೂ ಹರಿಯ ಅವತಾರಗಳೇ ಅಂತ ಹೇಳಿಬಿಟ್ಟು. ಇದೇನಂತ ತಿಳ್ಕೋಬೇಕು, ಹರಿಯ ಸನ್ನಿಧಾನ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತಾಹ ನಿರ್ಣಯದಲ್ಲಿ ಬರೀತಾರೆ. ವಿಭೂತಿ ರೂಪ ಇದೆ ಅಂತ ಪರಮಾತ್ಮನಲ್ಲಿ ಏನಿದೆ, ಅವರಲ್ಲೆಲ್ಲ ಪುಣ್ಯಾಜ್ಯ ಚಕ್ರವರ್ತಿನ ಅವರೆಲ್ಲ ಪರಮಾತ್ಮನ ವಿಭೂತಿ ರೂಪ ಇದೆ. ಒಬ್ಬ ರಾಜನಾದಾಗ ಏನಿರಬೇಕು, ನಾ ವಿಷ್ಣು ಪೃಥ್ವಿ ಬಂದು ಸನ್ನಿಧಾನ ಇರಬೇಕು ದೇವರದು. ಅದೇ ರೀತಿಯಲ್ಲಿ ಐರಾವತಂ ಗಜೇಂದ್ರಾಣಾಂ, ಅದೇ ರೀತಿ ಉಚ್ಚೈ ಶ್ರವಸಂ ಅಶ್ವಾನಾಂ, ನರೇಂದ್ರ ನರಾಣ ಅಂಚ ನರಾಧಿಪ ಗೀತೆಯಲ್ಲಿ ಬಂದಿದೆ. ಅವೆಲ್ಲ ವಿಭೂತಿ ರೂಪಗಳು ಅಂತ ಹೇಳಿ, ಇವೆಲ್ಲ ಸಾಕ್ಷಾತ್ ರೂಪಗಳು, ಕೆಲವು ಆವೇಶ ರೂಪಗಳು, ಕೆಲವು ವಿಭೂತಿ ರೂಪಗಳು, ಅನೇಕ ವೆರೈಟಿಗಳು ಅವತಾರಗಳಲ್ಲಿ. ಕಲಾಹ ಸರ್ವೇ ಹರೇರೇವ ಪ್ರಜಾಪತಯ ಸ್ಮೃತ. ಇಲ್ಲಿ ಕಲಾ ಶಬ್ದಕ್ಕೆ ಶಾಸ್ತ್ರೀಯ ಅರ್ಥ ಬರೀತಾರೆ. ಭಿನ್ನಾಂಶ ಭಿನ್ನಾಂಶ, ಅವೆಲ್ಲ ಸ್ವರೂಪಾಂಶಗಳು, ಇವೆಲ್ಲ ಏನು ಭಿನ್ನಾಂಶಗಳು. ಸನ್ನಿಧಾನ ಇದ್ದಿದ್ದಕ್ಕೋಸ್ಕರ ಕರೀತಾರೆ ಹೊರತು ಮುಖ್ಯವಾಗಿ ಏನಲ್ಲ, ಸಾಕ್ಷಾತ್ ರೂಪಗಳಲ್ಲ ಇವೆಲ್ಲ. ಅದಕ್ಕೇನೆ ಅದೇನಂತ ಕರೆದ್ರೆ, ಅದಕ್ಕೋಸ್ಕರನೇ ಏನಂತ ಕರೆದ್ರೆ ಇದನ್ನ ಸನ್ನಿಧಾನ ಅಷ್ಟೇ. ಇಲ್ಲಿ ಅಂಶ ಶಬ್ದಕ್ಕೆ ಆ ರೀತಿ ಅರ್ಥ ಅಲ್ಲ, ಸನ್ನಿಧಾನ ಅಂತ ಅಷ್ಟೇ. ಏತೇ ಸ್ವಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃಡಯಂತಿ ಯುಗೇ ಯುಗೇ. ಏತೇ ಸ್ವಾಂಶಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃಡಯಂತಿ ಯುಗೇ ಯುಗೇ. ಏತೇ ತೆಗಿಕೆ ಸ್ವರೂಪಾಂಶಗಳು ಯಾವ್ಯಾವುದು ಅಂದರೆ, ಏತೆ ಹಿಂದೆ ಹೇಳಿದ ಇವೆಲ್ಲ ಇದೆಯಲ್ಲ ಅವಿಷ್ಟು ಸ್ವರೂಪಾಂಶಗಳು ಇವೆಲ್ಲ. ಈ ಹೇಳಿದ ವಿಷಯ ಮನವ ಎಲ್ಲ ಏನಿವು, ಇವೆಲ್ಲ ಬೇರೆ ಸನ್ನಿಧಾನ ಇರ್ತಕ್ಕಂಥವುಗಳಷ್ಟೇ. ಇಥಾ ಸ್ವರೂಪ ಅವತಾರ ರೂಪಾಂಶಾವತಾರಾಹ ತದ್ ನ ತತ್ರ ಅಂಶಾಂಶಿನೋರ್ಭೇದ ಪ್ರತಿಬಿಂಬಾಂಶವತ್ತು ಕಿಮುಕ್ತಂ ಭವತಿ. ಇಂದ್ರಾರಿ ರೀತಿ ಏತಿ ಎಂಬುದು ಎರಡು ರೀತಿಯಲ್ಲಿ ತಗೋಬೇಕು. ಹಿಂದೆ ಹೇಳಿದ ಒಂದು ಗುಂಪು ಸ್ವರೂಪಾಂಶಗಳು, ಅನಂತರ ವಿಷಯ ಎಂಬುದಿದೆಯಲ್ಲ ಅದು ಭಿನ್ನಾಂಶ. ಅದು ಕೃಷ್ಣಸ್ತು ಭಗವಾನ್ ಸ್ವಯಂ, ಈ ಕೃಷ್ಣರೂಪ ಇದೆಯಲ್ಲ ಅದೇನದು, ಕೃಷ್ಣ ಮೇಘಶ್ಯಾಮ ಶೇಷಶಾಯಿ ಮೂಲರೂಪಿ ಪದ್ಮನಾಭು ಭಗವಾನ್ ಸ್ವಯಂತು ಸ್ವಯಮೇವ. ಕೃಷ್ಣ ಮಾತ್ರ ಸಾಕ್ಷಾತ್ ನಾರಾಯಣನೇ ಆಗಿದ್ದಾನೆ. ಯಾವ ಗುಂಪಿನೊಳಗೆ, ಋಷಿ ಮುನಿಗಳ ಗುಂಪಿನಲ್ಲಿ ತಗೊಂಡಾಗ ಅವೆಲ್ಲ ಸನ್ನಿಧಾನ ಇರತಕ್ಕಂಥ ರೂಪಗಳಾದರೆ ಕೃಷ್ಣ ಮಾತ್ರ ಸಾಕ್ಷಾತ್ ರೂಪ ಆಗಿದ್ದಾನೆ. ಇವ್ರು ಬೇರೆ ಇವರೇನು ಮಾಡ್ಕೊಂಡ್ಬಿಟ್ಟು ಹರೇರಾಮ ಹರೇ ಕೃಷ್ಣಪಂಥದವರು, ನಾವು ಕೃಷ್ಣಸ್ತು ಭಗವಾನ್ ಸ್ವಯಂ ಇರೋದ್ರಿಂದ ಕೃಷ್ಣ ರೂಪ ಹೈಯೆಸ್ಟ್, ಆದ್ದರಿಂದ ಅದೊಂದು ಉಪಾಸನೆ ಮಾಡಿದ್ರೆ ಸಾಕು. ದೇವರ ರೂಪರೂಪಗಳು ಏನು ಮಾಡಿಬಿಡ್ತಾರೆ, ಭೇದ ಚಿಂತನೆ ಮಾಡ್ತಾರೆ. ಅದಕ್ಕಿಂತ ಮಾತುಗಳನ್ನು ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮಾಡ್ತಕ್ಕಂಥ ಕೆಲಸಗಳು. ಇಂದ್ರಾರಿ ವ್ಯಾಕುಲಂ ಲೋಕಂ ಹೃಡಯಂತಿ ಯುಗೇ ಯುಗೇ. ಪರಮಾತ್ಮ ರೂಪಗಳಿಂದ ಏನು ಮಾಡ್ತಾನೆ ಅವತಾರಗಳಿಂದ ಅಂದರೆ, ಇಂದ್ರಾರಿಗಳು, ಇಂದ್ರಾರಿಗಳು ಅಂದರೆ ಯಾರು, ದೈತ್ಯರುಗಳು, ಇಂದ್ರ ಶತ್ರುಗಳು ದೈತ್ಯರುಗಳು, ಅವರಿಂದ ವ್ಯಾಕುಲಂ ಪೀಡಿತವಾದ, ಅನಾಕುಲಂ ಗೋಕುಲ ಮುಲ್ಲಲಾಸ ಇದ್ದಾಗ ಅವರಿಂದ ಪೀಡಿತವಾದಂತಹ ಲೋಕಂ, ಲೋಕವನ್ನು ಯುಗೇ ಯುಗೆ ಸಂಭವಾಮಿ ಯುಗೇ ಯುಗೆ ಆಯಾ ಕಾಲಗಳಲ್ಲಿ ಏನು ಮಾಡ್ತಾನೆ, ಮೃಡಯಂತಿ ರಕ್ಷಂತಿ ಇತ್ಯನ್ವಯ. ಪರಮಾತ್ಮ ರಕ್ಷಣೆ ಮಾಡ್ತಾನೆ ದೈತ್ಯರಿಂದ ನಾಶವಾಗತಕ್ಕಂತಹ ಜನಗಳ ಜನರನ್ನು ಲೋಕಗಳನ್ನು ಪರಮಾತ್ಮ ಕಾಲಕಾಲಕ್ಕೆ ಅವತಾರ ಮಾಡಿ ಸಂರಕ್ಷಣೆ ಮಾಡ್ತಾನೆ. ಏತೆ ಸ್ವಾಂಶಕಾಲ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಹೃಡಯಂತಿ ಯುಗೇ ಯುಗೇ. ಇಷ್ಟೆಲ್ಲ ಹೇಳಿ ಜನ್ಮಗುಹ್ಯಂ ಭಗವತೋ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ ಗೃಣನ್ ಭಕ್ತ್ಯಾ ದುಃಖಗ್ರಾಮಾದ್ಯ ಮುಚ್ಚತೆ. ಒಟ್ಟು ದೇವರ ವೈಶಿಷ್ಟ್ಯ ಏನು, ಜನ್ಮಗುಹ್ಯಂ ಭಗವತಃ. ಪರಮಾತ್ಮನ ಅವತಾರ ರಹಸ್ಯವಾದದ್ದು, ಸಾಮಾನ್ಯರ ಅವತಾರದ ಹುಟ್ಟಿನಂತೆ ದೇವರು ಹುಟ್ಟಲ್ಲ. ಏವಂ ಯಾರಿ ಯಾವನು, ಏವಂ ಹೀಗೆ ನರಹ ಪ್ರಯತಃ ಒಳ್ಳೆ ತಿಳುವಳಿಕೆಯಿಂದ ಮನುಷ್ಯನು, ಸಾಯಂ ಪ್ರಾತರ ಗೃಣನ್ ಬೆಳಿಗ್ಗೆ ಸಾಯಂಕಾಲ ಚಿಂತನೆ ಮಾಡ್ತಾನೋ, ಭಕ್ತಿಯ ಭಕ್ತಿಯಿಂದ ಚಿಂತನೆ ಮಾಡ್ತಾನೋ, ದುಃಖ ಗ್ರಾಮಾದ್ ವಿಮುಚ್ಚತೆ ದುಃಖದ ಸಮುದಾಯದಿಂದ ಬಿಡುಗಡೆ ಹೊಂದಿಬಿಡ್ತಾನೆ. ಪರಮಾತ್ಮನ ಅವತಾರಗಳ ಚಿಂತನೆಯಿಂದ ದುಃಖ ಪರಿಹಾರವಾಗುತ್ತೆ. ಹಾಗೆ ದಶಾವತಾರ ಸ್ತೋತ್ರಗಳು ಯಾತಕ್ಕೆ ಬಂತು, ಈ ರೀತಿ ಚಿಂತನೆ ಮಾಡೋ ಸ್ತೋತ್ರ ಮಾಡೋದ್ರಿಂದ ಪರಮಾತ್ಮ ನಮ್ಮನ್ನು ಏನು ಮಾಡ್ತಾನೆ, ದುಃಖದಿಂದ ಬಿಡುಗಡೆ ಮಾಡ್ತಾನೆ. ದೇವರ ಸ್ತೋತ್ರಕ್ಕೂ ಬಿಡುಗಡೆಗೂ ಸಂಬಂಧ ಇದೆ. ನಾವು ಅಪ್ಲಿಕೇಶನ್ ಅಂತೀವಲ್ಲ ಆ ಟೈಪ್ ಅಷ್ಟೆ. ಅಪ್ಲಿಕೇಶನ್ ಮಾಡಿ ತಾನು ಕೇಸ್ ರೆಪ್ರೆಸೆಂಟ್ ಮಾಡಿಕೊಂಡಾಗ ಏನು ಮಾಡ್ತಾರೆ, ಕನ್ಸಿಡರ್ ಮಾಡಿ ಉದ್ಧಾರ ಮಾಡೋ ಹಾಗೆ. ಸ್ತೋತ್ರಗಳೆಲ್ಲ ದೇವರನ್ನ ಆ ರೀತಿ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ವ್ಯವಸ್ಥೆ. ಜನ್ಮಗುಹ್ಯಂ ಭಗವತಃ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ ಗೃಣನ್ ಭಕ್ತ್ಯ ದುಃಖ ಗ್ರಾಮಾದ್ ವಿಮುಚ್ಯತೆ. ಸ್ತೋತ್ರಗಳಿಗೆ ಹೇಳಿದ ಫಲಶ್ರುತಿ ಜನ್ಮಗುಹ್ಯಂ ಭಗವತಃ. ಇದನ್ನೇ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಭಗವದ್ಗೀತೆ ವಾಕ್ಯನ ಜನ್ಮಗುಹ್ಯಂ ಜನ್ಮ ಕರ್ಮ ಚ ದಿವ್ಯಂ ಅಲ್ಲಿರೋದು. ದುಃಖ ಗ್ರಾಮಾದ್ ವಿಮುಚ್ಯತೆ, ಗ್ರಾಮ ಅಂದ್ರೆ ಗುಂಪು, ಒಂದು ದುಃಖ ಎರಡು ದುಃಖ ಅಲ್ಲ, ಎಲ್ಲ ದುಃಖಗಳ ಸಮುದಾಯದಿಂದ ಪರಮ ಬಿಡುಗಡೆ ಹೊಂತಾನೆ ಮನುಷ್ಯ. ಸಾಂಸಾರಿಕ ದುಃಖ ಸಮೂಹಾತ್ ಮುಚ್ಚತೆ ಇತ್ಯನ್ವಯ. ಏತದ್ರೂಪಂ ಭಗವತೋ ಹ್ಯರೂಪಶ್ಚ ಚಿದಾತ್ಮನಃ ಮಾಯಾಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ. ಏತದ್ರೂಪಂ ಭಗವತಃ ಹಿ ಅರೂಪಶ್ಚ ಚಿದಾತ್ಮನಃ ಮಾಯಾಗುಣೈ ವಿರಚಿತಂ ಮಹದಾದಿಭಿ ಆತ್ಮನಿ. ಇದಿಷ್ಟು ಪರಮಾತ್ಮ ರೂಪ ಎಂಥದ್ದು ಅಂದರೆ ಅರೂಪಶ್ಯ ರೂಪಂ, ರೂಪ ಇಲ್ಲದವನ ರೂಪ ಅಂದರೆ ಅಪ್ರಾಕೃತ ರೂಪಗಳು ಅಂತ. ಅರೂಪ ಅಂದರೆ ಪ್ರಾಕೃತ ರೂಪರಹಿತ, ರೂಪ ಅಂದ್ರೆ ಅಪ್ರಾಕೃತ ರೂಪ ಯುಕ್ತ ಚಿದಾತ್ಮನ, ಅದಕ್ಕೆ ಚಿದಾತ್ಮನ ಜ್ಞಾನಾನಂದಮಯನಾದ ಪರಮಾತ್ಮ ಅರೂಪ ಅವನು, ಅಪ್ರಾಕೃತ ಶರೀರ ಅವನ ಇಂಥ ರೂಪಗಳನ್ನು ಸ್ವೀಕಾರ ಮಾಡ್ತಾನೆ. ಎಂಥ ಗುಣಗಳಿಂದ ಮಾಯಾಗುಣೈರ್ ವಿರಚಿತಂ ಮಹದಾದಿವೀರ್ ಆತ್ಮನಿ. ನೋಡಿ ಮಾಯಾ ಅಂದ್ರೆ ಪ್ರಕೃತಿ, ಪ್ರಕೃತಿಯ ಗುಣಗಳಿಂದ ವಿರಚಿತವಾದಂಥ ರೂಪದಂತೆ ತೋರಿಸ್ತಾನೆ ಪರಮಾತ್ಮ. ಮಹತ್ತತ್ವಾದಿಗಳು ಮತ್ತು ಸತ್ವಾದಿ ತ್ರಿಗುಣಗಳು ಅದರಿಂದ ಮಾಡಲ್ಪಟ್ಟ ರೂಪದಂತೆ ತೋರಿಸ್ತಾನೆ ಹೊರತು ವಸ್ತುತಃ ಏನಲ್ಲ ಪರಮಾತ್ಮನಿಗೆ, ಅವೆಲ್ಲ ಕೂಡ ಇಲ್ಲೇ ಇಲ್ಲ. ಮಾಯಾಗುಣೈ ಪ್ರಕೃತಿ ವಿಕಾರೈ ಮಹದಹಂಕಾರಾದಿವಿ ಉಪಾದಾನ ಕಾರಣೈ ಆತ್ಮನಿ ಸರ್ವಗತೆ ಹರಿಣ ವಿರಚಿತಂ ಏತತ್ ಜಡಂ ಬ್ರಹ್ಮಾಂಡಂ ಅರೂಪಸ್ಯ ಪ್ರಕೃತಿ ವಿಕೃತ ರೂಪರಹಿತಸ್ಯ ಚಿದಾತ್ಮನಃ ಕೇವಲ ಜ್ಞಾನರೂಪಸ್ಯ ಭಗವತೋ ರೂಪಂ ಪ್ರತಿಮಾಸ್ಥಾನೀಯಂ. ಈ ಜಡವೆಲ್ಲ ಕೂಡ ಪರಮಾತ್ಮನ ರೂಪ ಅಂದರೆ ಪ್ರತಿಮೆ ಇದ್ದಂತೆ ಹೊರತು ನಿಜವಾಗಲು ಪರಮಾತ್ಮ ಬೇರೆ, ಪ್ರತಿಮೆ ಬೇರೆ, ಫೋಟೋ ಬೇರೆ, ವ್ಯಕ್ತಿ ಬೇರೆ. ಹೇಗೋ ಫೋಟೋದಲ್ಲಿ ಫೋಟೋ ವ್ಯಕ್ತಿದ ಹೌದು, ಆದರೆ ವ್ಯಕ್ತಿನೇ ಫೋಟೋ ಅಲ್ಲ. ಅದಕ್ಕೆಲ್ಲವೂ ಪರಮಾತ್ಮನ ಪ್ರತಿಮೆ ಹೌದು, ಇಡೀ ಜಗತ್ತೇ ಪರಮಾತ್ಮನ ಪ್ರತಿಮೆ, ಆದರೆ ಜಗತ್ತೇ ಪರಮಾತ್ಮನಲ್ಲ. ಈ ಹೇತು ಯಸ್ಮಾತ್ ಏತತ್ ಜಡಂ ತಸ್ಮಾತ್ ಪ್ರತಿಮೈವ ನ ಸಾಕ್ಷಾತ್ ಸ್ವರೂಪಂ. ಈ ಜಡ ಪ್ರಪಂಚವೆಲ್ಲ ಪರಮಾತ್ಮನಿಗೆ ಏನಾಗಿದೆ, ಜಡ ಪ್ರತಿಮೆಯಾಗಿದೆ. ಯಥಾ ನಭಸಿ ಮೇಘೌಘಾಃ ರೇಣುರ್ವಾ ಪಾರ್ಥಿವೋ ನಿಲೇ ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತಮಬುದ್ಧಿಭಿಃ. ಯಥಾ ನಭಸಿ ಮೇಘೌಘಾಃ ರೇಣುರ್ವಾ ರೇಣುಃ ವಾ ಪಾರ್ಥಿವಃ ಅನಿಲೇ ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತಂ ಅಬುದ್ಧಿಭಿಃ. ಜನ ಏನ್ ತಿಳ್ಕೊ ಪ್ರತಿಮೆನೇ ದೇವರು ಅಂತ ತಿಳ್ಕೊಳ್ಳೋದು ಹೇಗೆ ಅಂದರೆ, ಯಥಾ ನಭಸಿ ಮೇಘೌಘಾಃ ಮೇಘಗಳು ಎಲ್ಲ ಆಕಾಶದಲ್ಲಿ ಕಾಣುತ್ತೆ. ಏನು ತಿಳ್ಕೊಡುತ್ತೆ ಸಾಮಾನ್ಯ ಮೇಘಗಳೇ ಆಕಾಶ, ಆಕಾಶನೇ ಮೇಘ ಅಂತ ತಿಳ್ಕೊಂಡ್ಬಿಡ್ತಾರೆ. ಆಕಾಶ ಬೇರೆ ಮೇಘ ಬೇರೆ, ಗೊತ್ತಾಯ್ತಾ? ಆಕಾಶದಲ್ಲಿ ಮೇಘ ಇವೆ ಅಷ್ಟೇ, ಆಕಾಶವೇ ಮೇಘ ಅಲ್ಲ. ಪ್ರತಿಮೆಯಲ್ಲಿ ದೇವರಿದ್ದಾನೆ ಹೊರತು ಪ್ರತಿಮೆಯ ದೇವರಲ್ಲ, ಗೊತ್ತಾಯ್ತಾ? ಅದೊಂದು. ಇನ್ನೊಂದು, ರೇಣುರ್ವಾ ಪಾರ್ಥಿವೇನಲ್ಲಿ ಗಾಳಿ ಬೀಸ್ಕೊಂಡ್ಬರುತ್ತೆ, ಇದು ಸುಂಟ್ರ ಗಾಳಿ ಬೀಸ್ಕೊಂಡ್ಬರುತ್ತೆ, ಅದು ಧೂಳಿದೆ. ಇನ್ನೇನು ಗಾಳಿನೇ ಧೂಳು ಅಂತ ತಿಳ್ಕೊಂಡ್ಬಿಡ್ತಾನೆ. ಗಾಳಿ ಧೂಳಲ್ಲ, ಗಾಳಿಯಲ್ಲಿ ಧೂಳಿದೆ ಅಷ್ಟೇ, ಧೂಳು ಬೇರೆ ಗಾಳಿ ಬೇರೆ. ಅದೇ ರೀತಿ ಪ್ರತಿಮೆ ಬೇರೆ ದೇವರು ಬೇರೆ. ಮುಂದೊಳಗೆ ಏನು ತಿಳ್ಕೊಡ್ತಾರೆ, ಅಬುದ್ಧಿಭಿಹಿ, ಬುದ್ಧಿ ಇಲ್ಲದವರು ಏನು ತಿಳ್ಕೊಂಡ್ಬಿಡ್ತಾರೆ, ದೃಷ್ಟರಿ ದೃಶ್ಯತ್ವ ಮಾಪೌರೂಪ್ಯತ್ವ ಎರಡು ಒಂದೇ ಅಂತ ಭಾವಿಸಿಬಿಡ್ತಾರೆ, ತಪ್ಪದು. ಅದನ್ನೇ ನ ಪ್ರತೀಕೇ ನಹಿ ಸಹ, ಬ್ರಹ್ಮಸೂತ್ರಗಳಲ್ಲಿ ಪ್ರತೀಕವನ್ನೇ ದೇವರು ಅಂತ ತಿಳಿಬಾರದು. ಪ್ರತಿಮಾತ್ಮ ಕಲ್ಪನಾಮಂತರೇಣ ಸಾಕ್ಷಾತ್ ರೂಪತ್ವ ಕಿಂ ನಸ್ಯಾದಿತ್ಯಂಶಸ್ಯ ಸ ಭ್ರಾಂತಿರಿತಿ ಸೋದಾಹರಣಮಾಹ. ಯಥಾ ಮೇಘೌಘಾಃ ನಭಸಿ ಆರೋಪಿತಾಃ ಮೇಘೌಘಾನ್ ದೃಷ್ಟ್ವಾ ಅಯಂ ಆಕಾಶಃ ಇತಿ ಕಲ್ಪಯಂತಿ ವಿವೇಕಶೂನ್ಯಾಃ. ಮೇಘಗಳನ್ನೇ ಆಕಾಶ ಅಂತ ತಿಳಿಯೋದು ಎಷ್ಟು ತಪ್ಪೋ ಆ ರೀತಿ. ಯಥಾ ಅನಿಲೇ ವಾಯುವು ಪಾರ್ಥಿವೋ ರೇಣುರ್ ಆರೋಪಿತಃ ವಾಯುನಾ ಉದ್ಧೀಯಮಾನ ಊರ್ಧ್ವಮುಖಂ ರೇಣುಂ ದೃಷ್ಟ್ವಾ ಅಯಂ ವಾಯುರಿತಿ. ಧೂಳೇ ವಾಯು ಅಲ್ಲ, ಮೇಘಗಳೇ ಆಕಾಶ ಅಲ್ಲ. ಬುದ್ಧಿ ಇಲ್ದವ್ರು ಹೇಗೆ ಆಕಾಶ ಅಂತ ತಪ್ಪು ತಿಳಿತಾರೋ, ವಾಯುವನ್ನು ತಪ್ಪು ತಿಳಿತಾರೋ, ಹಾಗೆ ಪ್ರತಿಮೆಯನ್ನೇ ದೇವರನ್ನು ತಪ್ಪು ತಿಳಿತಾರೆ, ಸರಿಯಲ್ಲ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟಾಶ್ರಿತವಸ್ತುತ್ವಾತ್ ಸಜೀವೋ ಯಃ ಪುನರ್ಭವ. ಅತಃ ಪರಂ ಯತ್ ಅವ್ಯಕ್ತಂ ಅವ್ಯೂಢ ಗುಣಬೃಂಹಿತಂ ಅದೃಷ್ಟಾಶ್ರಿತ ವಸ್ತುತ್ವಾತ್ ಸಹ ಜೀವೋ ಯಃ ಪುನರ್ಭವ. ಏವಂ ಹರೇ ವಾಸುದೇವಾದಿ ಪರಮಂ ರೂಪಂ ಬ್ರಹ್ಮಾಂಡಾಖ್ಯಂ ಪ್ರತಿಮಾರೂಪಂ ಚ ನಿರೂಪ್ಯ ಜೈವಂ ರೂಪಮಃ ಆಯ್ತೈತಿ. ಪರಮಾತ್ಮ ಇಲ್ಲಿದ್ದ ಜೀವರೊಳಗೂ ಇದ್ದಾನೆ, ಜಡ ಪದಾರ್ಥದಲ್ಲಿ ಪರಮಾತ್ಮ ಇದ್ದಾನೆ, ಜೀವರೊಳಗೂ ಇದ್ದಾನೆ. ಯಜ್ಜೈವಂ, ಜೈವಂ ಅಂದ್ರೇನೋ ಜೀವ ಸಂಬಂಧಿ ಜೈವಂ ರೂಪಂ ಮತಃ ಉಕ್ತಯೋ ಜಡೇಶ್ವರ ರೂಪಯೋ ಪರಂ ಅನ್ಯತ್. ಈಶ್ವರ ರೂಪ ಸಾಕ್ಷಾತ್ ನಾರಾಯಣ, ಜಡ ರೂಪ ಪ್ರತಿಮೆ. ಈ ಇದೆಯಲ್ಲ ಯಾವುದದು ಜೀವರೂಪ ಇದೆ ಚೈತನ್ಯ, ಅದರಲ್ಲೂ ದೇವರಿದ್ದಾನೆ. ಆದರೆ ದೇವರೇ ಅದಲ್ಲ, ಪ್ರತಿಮೆ ಹೇಗೆ ದೇವರಲ್ವೋ, ಜಡ ಹೇಗೆ ದೇವರಲ್ವೋ, ಜೀವನ ಹಾಗೆ ದೇವರಲ್ಲ. ಅರ್ಥ ಆಯ್ತಾ? ಈಗ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಕರೆದಾಗ ಜೀವರನ್ನೇ ದೇವರು ಅಂತ ಕರೆದಾಗ ಆಗುತ್ತೆ. ಅಲ್ಲೂ ಕೂಡ ತಾಯಿಯಲ್ಲಿ ದೇವರ ಸನ್ನಿಧಾನ, ತಂದೆಯಲ್ಲಿ ದೇವರ ಸನ್ನಿಧಾನನೇ ಹೊರತು ತಂದೆಯೇ ದೇವರಲ್ಲ, ತಾಯಿಯೇ ದೇವರಲ್ಲ. ಹೇಗೆ ಪ್ರತಿಮೆನೇ ದೇವರಲ್ವೋ ಹಾಗೆ. ಅದೇ ರೀತಿ ಮತ್ಸ್ಯ ಕುರ್ಮಾದಿಗಳು ದೇವರಲ್ಲ ಸನ್ನಿಧಾನ ಅನ್ಬಾರ್ದು, ಏನನ್ಬೇಕಲ್ಲಿ, ಅಲ್ಲಿ ದೇವರೇ ಅಂತ ಹೇಳಿ. ಇದು ವಿವೇಕ ಇದು. ಪರಂ ಅನ್ಯತ್ ಅವ್ಯಕ್ತಂ ಸೂಕ್ಷ್ಮಂ ಅವ್ಯೂಢ ಗುಣಬೃಂಹಿತಂ ಅನಾದಿಕಾಲಾತ್ ಕದಾಚಿದಪಿ ಅನಭಗತ ಸತ್ವರಜಸ್ತಮೋ ಗುಣಪೂರ್ಣಂ. ಮೂಲ ಅವ್ಯಕ್ತ ತತ್ವ ಇದೆ, ಅದು ಪರಮಾತ್ಮನ ಪ್ರತಿಮೆನೇ. ಜಡಗಳು ಪರಮಾತ್ಮನ ಪ್ರತಿಮೆ, ಜಡಕ್ಕೆ ಮೂಲಭೂತ ಅವ್ಯಕ್ತತ್ವ ಪರಮಾತ್ಮನ ಪ್ರತಿಮೆನೇ. ಅದೃಷ್ಟಾಶ್ರಿತ ವಸ್ತುತ್ವ ಸಜೀವೋ ಯಃ ಪುನರ್ಭವ. ಜೀವನ ಲಕ್ಷಣ ಏನು ಅಂದರೆ ಪುನಃ ಮತ್ತೆ ಮತ್ತೆ ಹುಟ್ಟೋದು. ಪುನಃ ಭವತೀತಿ ಪುನಃ ಪುನರ್ಭವತೀತಿ ಪುನರ್ಭವ ದೇಹಾದಿ ಪ್ರಪಂಚ ಲಕ್ಷಣ ಸಂಸಾರೋ ಯಸ್ಮಾತ್ ಭವತೀತಿ ವಾ. ಇದು ಜೀವನ, ಜೀವ ಈಶ್ವರ ಜಡ ಎಲ್ಲ ಪ್ರತ್ಯೇಕ ಮಾಡ್ದಾಗ ಹೇಳಿದಾಗಾಯ್ತು. ಎತ್ರೇ ಮೇ ಸದಸೆ ಏನಿದೆ ಮುಂದೆಲ್ಲೇ ಇದು ತಪ್ಪು ಬಿಟ್ಟೋಗ್ಬಿಟ್ಟಿದೆ. ಸದಸ ದ್ರೂಪೇನಾ, ಧ್ರುವ ಬಿಟ್ಟೋಗಿದೆ ಅದರೊಳಗೆ. ತೆದ್ಕೋ, ಈ ಪುಸ್ತಕ ಇರೋದು ತೆದ್ಕೋಬೇಕು. ಎತ್ರೈಮೇ ಸದಸ ದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿಧ ಅವಿದ್ಯೆಯ ಆತ್ಮನಿ ಕೃತೆ ಇತಿ ತದ್ಬ್ರಹ್ಮದರ್ಶನಂ. ಎತ್ರ ಇಮೇ ಸದಸ ಸದಸದ್ರೂಪೇ ಪ್ರತಿಷಿದ್ಧೇ ಸ್ವಸಂವಿಧ ಅವಿದ್ಯೆಯ ಆತ್ಮನಿ ಕೃತೆ ಇತಿ ತದ್ಬ್ರಹ್ಮದರ್ಶನಂ. ಸದಸದ್ರೂಪ ಅಂದ್ರೇನು? ಸದ್ರೂಪ ಅಂದ್ರೆ ಮೂರ್ತ, ಅಸದ್ರೂಪ ಅಂದ್ರೆ ಅಮೂರ್ತ. ಇವೆರಡೂ ಕೂಡ ಪ್ರತಿಷಿದ್ಧೆ, ದೇವರಲ್ಲಿ ಎರಡೂ ಇಲ್ಲ. ಅಂದ್ರೆ ಈ ಪೃಥ್ವಿ ಅಪ್ತೇಜು ವಾಯು ಆಕಾಶಗಳು, ವಾಯು ಆಕಾಶಗಳೇ ಅಂತ ಕರೀತಾರೆ, ನಾನ್ ಮ್ಯಾನಿಫೆಸ್ಟ್ ಅಮೂರ್ತದ ರೂಪಗಳು ಅಸತ್ ಅಂತ ಹೇಳ್ತಾರೆ. ಪೃಥ್ವಿಯ ತೇಜಸ್ಸುಗಳನ್ನ ಏನಂತ ಕರೀತಾರೆ? ಮೂರ್ತ ಅಂತ ಕರೀತಾರೆ. ವಾಯು ಕಣ್ಣಿಗೆ ಕಾಣೋದಿಲ್ಲ, ಆಕಾಶ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೇನಂತ ಹೇಳ್ತಾರೆ? ಅದಕ್ಕೆ ಅಮೂರ್ತ ಅಂತ ಕರೀತಾರೆ. ಪೃಥ್ವಿಯ ತೇಜ ಕಣ್ಣಿಗೆ ಕಾಣುತ್ತೆ, ಅದಕ್ಕೇನಂತ ಕರೀತಾರೆ? ಅದಕ್ಕೆ ಮೂರ್ತ ಅಂತಾರೆ. ಸದಸದ್ರೂಪ ಅಂದ್ರೆ ಅದರ್ಥ, ಅದಕ್ಕೆ ವ್ಯಕ್ತಾವ್ಯಕ್ತ ಅಂತ ಅರ್ಥ ಬರೀತಾರೆ. ವ್ಯಕ್ತಾವ್ಯಕ್ತ ಪ್ರಕೃತಿ ಪ್ರಾಕೃತ ರೂಪೇ ಸ್ವಸಂವಿಧ ಸ್ವರೂಪ ಜ್ಞಾನೇನೆ ಪ್ರತಿಷ್ಠಿತೆ. ದೇವರಲ್ಲಿ ಎರಡೂ ಇಲ್ಲ. ಯಾಕೆ? ಇಂಥ ಮೂರ್ತ ರೂಪನೂ ದೇವರದಲ್ಲ, ಇಂಥ ಮೂರ್ತ ರೂಪ ಅಂತೂ ಅಲ್ಲೇ ಅಲ್ಲ. ಅವಿದ್ಯೆಯ ಆತ್ಮನಿಕೃತೆ ಇತಿ ತದ್ ಬ್ರಹ್ಮದರ್ಶನಂ. ಅವೆರಡು ಪರಮಾತ್ಮನ ಕಂಡ್ರೆ ಅದು ನಮಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ಇದಕ್ಕೆ ಬ್ರಹ್ಮದರ್ಶನ ಅಂತ ಕರೀತಾರೆ. ಬ್ರಹ್ಮಜ್ಞಾನ ಅಂದ್ರೆ ಇದು. ಬ್ರಹ್ಮಜ್ಞಾನ ಅಂದ್ರೆ ಏನು? ಮೂರ್ತ ಅವಿಮೂರ್ತ ಅಂತಕ್ಕಂಥ ಈ ಪಂಚಭೂತಗಳಿವೆ, ಅದ್ಯಾವುದೂ ದೇವರಲ್ಲಿಲ್ಲ ಅಂತ ತಿಳ್ಕೊಳ್ಳೋದು ಬ್ರಹ್ಮಜ್ಞಾನ. ದೇವರ ಇದೆ ಅಂತ ತಿಳ್ಕೊಂಡ್ಬಿಟ್ರೆ ಬ್ರಹ್ಮಜ್ಞಾನ ಅಲ್ಲ ಅದು. ಅದನ್ನೇ ಅವಜಾನಂತೆ ಮಾಂ ಮೂಢಾಹ ಮಾನುಷೀಂ ತನುಮಾಶ್ರಿತಂ ಬಂದು ಅಂದ್ರೆ ಸದರು ಸದಸದ್ರೂಪ ಯುಕ್ತಂ ಅಂದ್ರೆ ಒಂದೇ. ಗೊತ್ತಾಯ್ತಾ? ಅದಕ್ಕೆ ದಿಕ್ಷ್ಟ ರಕ್ತ ಬಂತು ಅಂತ ತಿಳ್ಕೊಂಡ್ರೆ ತಪ್ಪದು. ರಕ್ತ ಸೃಷ್ಟಿ ಮಾಡಿ ತೋರಿಸ್ತಾನೆ ಹೊರತು ರಕ್ತ ದೇವರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಆಕಾಶಕ್ಕೆ ರಕ್ತ ಬರುತ್ತೆ ಎಲ್ಲರೂ ಕೂಡ, ಸಾಧ್ಯ ಇಲ್ಲ. ತದ್ ಬ್ರಹ್ಮ ದರ್ಶನಂ, ದೇವ್ರನ್ನ ಹೀಗೆ ನೋಡ್ಬೇಕು ಯಾವಾಗಲೂ ಕೂಡ. ಸಂಸಾರ ನಿವರ್ತಕ ಮಿತಿ ಶೇಷ, ಈ ರೀತಿ ಅರ್ಥ ಮಾಡಿಕೊಂಡ್ರೆ ಅದು ಬ್ರಹ್ಮದರ್ಶನ, ಬ್ರಹ್ಮಜ್ಞಾನ ಅಂತ ಕರೀತಾರೆ. ಅಂತ ಬ್ರಹ್ಮಜ್ಞಾನಕ್ಕೆ ಮೋಕ್ಷ ಆಗ್ತದೆ ಹೊರತು ಸುಮ್ಮನೆ ಪ್ರತಿ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ತಾರೆ, ಏನ್ ತಿಳ್ಕೊತಾರೆ? ಅದು ಮೂರ್ತಿನ ಮೂರ್ತಿನೇ ದೇವರು ಅಂತ ತಿಳ್ಕೊಂಡ್ಬಿಡ್ತಾರೆ. ಪಾಪ ಕಟ್ಕೊಂಡ್ ಬಂದಾಗ ಆಯ್ತು, ಅದರಿಂದ ದೇವರನ್ನು ಬೈದು ಬಂದಾಗ ಲೆಕ್ಕ ಅರ್ಥ ಆಯ್ತು. ದೇವರು ಬೈದು ಬಂದ ಲೆಕ್ಕನೇ ಹೊರತು ಪುಣ್ಯ ಬರೋದಿಲ್ಲ. ಅದರಿಂದ ಮೂರ್ತಿ ಒಳಗೆ ದೇವರಿದ್ದಾನೆ ಅನ್ನೋ ಅನುಸಂಧಾನ ಇಲ್ಲದೆ ಹೋದರೆ ಮೂರ್ತಿ ಪೂಜೆ ಎಂಬುದು ಅತ್ಯಂತ ಅನರ್ಥಕ್ಕೆ ಕಾರಣ. ಅಲ್ಲೇ ಆಚಾರ ವಾಕ್ಯ ಕೊಡೋದು, ಅನ್ಯಥಾ ಸಂತಮಾತ್ಮಾನಂ ಅಂತ ಹೇಳಿ ಅನೇಕ ದೃಷ್ಟಾಂತಗಳನ್ನು ಕೊಟ್ಬಿಟ್ಟು ಅದರಿಂದ ಅಪಾಯ ಆಗುತ್ತೆ ಹೊರತು ಎಂದು ಸದ್ಗತಿ ಆಗೋದಿಲ್ಲ. ಎದ್ದೇ ಶೋಪರತಾ ದೇವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದುಹು ಮಹಿಂನಿ ಸ್ವೇ ಮಹೀಯತೆ. ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಬಿಟ್ರೆ ಬಹಳ ಸುಲಭ, ದೇವಸ್ಥಾನ ಕರ್ಕೊಂಡು ಹೋಗಿರ್ತಾರೆ ದೇವರು ಅಂತ ಹೇಳಿದ ತಕ್ಷಣ ಎಕ್ಸ್ಪ್ಲೈನ್ ಮಾಡ್ಬೇಕು ಹಾಗೇನೆ. ಅವಾಗ ಸಂಸ್ಥೆ ಬರೋದೇ ಇಲ್ಲ ಅವರಿಗೆ. ಇನ್ನೇ ದೇವರು ದೇವರು ಅಂತ ಹೇಳ್ತಾ ಅಭ್ಯಾಸ ಆಗುತ್ತಲ್ಲ, ಮುಂದೆ ಅವ್ರು ಏನ್ ಮಾಡ್ತಾರೆ? ಎರಡು ಎಕ್ಸ್ಟ್ರೀಮಿಟಿ, ಅದನ್ನೇ ದೇವರು ಅಂತ ತಿಳ್ಕೊಳ್ಳೋದು ಒಂದು, ಅಥವಾ ಇದು ದೇವರಲ್ಲ ಆದ್ರೆ ದೇವರೇ ಇಲ್ಲ ಅಂತ ಇನ್ನೊಂದು. ಎರಡು ತಪ್ಪನ್ನು ಮಾಡೋ ಚಾನ್ಸ್ ಇದೆ ಯೋಗ್ಯತೆ ತಕ್ಕಂತ. ಹೇಳ್ಬೇಕಾದ್ರೆ ಹೇಳ್ಬಿಡು, ಫೋಟೋ ಇದ್ರೆ ಹಾಗಪ್ಪ ಹಾಗಂತ ಮಕ್ಕಳಿಗೆ ಹೇಳ್ಬಿಟ್ಟೆ. ಯಾಕೆ ಹೇಳಿ? ತಮಗೆ ಗೊತ್ತಿಲ್ಲ ಆದ್ರೆ ಹೇಳೋ ಚಾನ್ಸ್ ಇಲ್ಲ, ತಮಗೆ ಗೊತ್ತಿದ್ರೆ ಹೇಳಕ್ ಬರ್ತಿತ್ತು ಅದನ್ನ. ಆ ಮಕ್ಕಳು ಕೆಲಸದ ಪ್ರಶ್ನೆ ಕೇಳ್ತಾರೆ, ಕೆಲಸ ಕೇಳೋದಿಲ್ಲ. ಆ ಕ್ಲಿಯರ್ ಮಾಡಿಬಿಡ್ಬೇಕಾಗ ಆಗ ತದ್ ಬ್ರಹ್ಮ ದರ್ಶನ. ಎದ್ದೇ ಶೋಪರತಾ ದೇವಿ ಮಾಯಾ ವೈಶಾರದಿ ಮತಿ ಸಂಪನ್ನ ಏವೇತಿ ವಿದುಹು ಮಹಿಂನಿ ಶ್ರೇ ಮಹೀಯತೆ. ಯತಿ ಏಷಾ ಉಪರತಾ ದೇವಿ ಮಾಯಾ, ಈ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೇವರನ್ನ ನಮ್ಮಂತೆ ತಿಳ್ಕೊಳ್ಳೋದ್ರೆ ಏನದು? ಮಾಯಾ, ದೇವಿ ಮಾಯಾ ಅದು. ಅದು ಹೋಗ್ಬೇಕದು. ಎದ್ದೇಶ ಉಪರತ, ಈ ದೇವರ ಬಗ್ಗೆ ಪ್ರಾಕೃತ ಶರೀರ ಅವನಿಗಿಲ್ಲ ಅಂತಕ್ಕಂಥ ತಪ್ಪು ತಿಳುವಳಿಕೆ ಹೋಗಿಬಿಟ್ರೆ ಅದನ್ನ ವೈಶಾರದೀಮತಿ ಅಂತ ಕರೀತಾರೆ. ಆ ಜಾಣತನದ ಬುದ್ಧಿ ಎಂದ್ರೆ ಅದೇ ಶ್ರೇಷ್ಠವಾದಂಥ ಬುದ್ಧಿ ಅದು. ಮಾಯಾ ಅಪರೋಷ್ಠ ಜ್ಞಾನತಾನೇನ ನೈವಂ ಜೀವಂ ಸಂಸಾರ ಯಾಮೀತಿ ಉಪರತ ತಸ್ಮಿನ್ ನಿವೃತ್ತ ತರ್ಹಿ ಜೀವಂ ಸಂಪನ್ನ ಏವೇತಿ ಪರಂಬ್ರಹ್ಮ ಪ್ರಾಪ್ತ ಏವೇತಿ ವಿದುಹು. ಆ ರೀತಿ ಆಗಿಬಿಟ್ರೆ ಸಂಪನ್ನ ಏವೇತಿ ವಿದುಹು ಅವನೇನಂತ ಕರೀತಾರೆ? ದೇವ್ರ ಹತ್ರ ಹೋದ ಅಂತಾನೆ ಅರ್ಥ. ಅವರು ಇಂಥ ಒಂದು ಭ್ರಮೆ ದೇವರಲ್ಲಿ ಯಾವಾಗ ಬರೋದಿಲ್ವೋ, ಅದು ಬಂದು ಭ್ರಮೆ ಹೋಗಿಬಿಡುತ್ತೋ, ಆಗ ಅವನೇನು ತಿಳ್ಕೊಂಡಾಗ ಲೆಕ್ಕ? ದೇವ್ರ ಹತ್ರ ಹೋದ ಅಂತಾನೆ ಅರ್ಥ. ಅಂದೇನರ್ಥ? ಗ್ಯಾರಂಟಿ ಮೋಕ್ಷ ಆಗುತ್ತೆ ಅಂತ ಅರ್ಥ. ಇದು ಮಹಿಂನಿ ಸ್ವೇ ಮಹೀಯತೆ. ಪರಮಾತ್ಮ ಎಲ್ಲಿದ್ದಾನೆ ಆಗಿದ್ರೆ ಅಂತ ಕೇಳಿದರೆ, ನಾವೆಲ್ಲ ಪ್ರಕೃತಿಯನ್ನು ಆಶ್ರಯಿಸಿರುವಾಗ ದೇವರು ಆಶ್ರಯಿಸಿಲ್ಲ. ಶ್ರೀ ಮಹಿಮ್ನಿ ಮಹೀಯತೆ, ಗೊತ್ತಾಯ್ತಾ? ಶ್ರೀ ಮಹಿಮ್ನೀತಿ ಹೋವಾಚ ಉಪನಿಷತ್ತಿನ ಮಾತು. ಪರಮಾತ್ಮ ಸೆಲ್ಫ್ ಡಿಪೆಂಡೆಂಟ್, ನಮಗೆಲ್ಲ ಡಿಪೆಂಡೆನ್ಸ್ ಇದೆ. ಈಗ ಈ ದೇಹ ಇಲ್ಲದೆ ಹೋದ್ರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳು ಎಲ್ಲ ಡಿಪೆಂಡೆಂಟ್ ನಮಗೆ, ದೇವರಿಗೆ ಮಾತ್ರ ಯಾವುದಿಲ್ಲ. ಶ್ರೀ ಮಹಿಮ್ನೀತಿ ಹೋವಾಚ ಮಹಿಮ್ನಿ ಸ್ವೇ ಮಹೀಯತೆ. ತನ್ನದೇ ಸ್ವಂತ ಮಹಿಮೆಯಲ್ಲಿ ಪರಮಾತ್ಮ ಪೂಜಿತನಾಗ್ತಾನೆ ಹೊರತು ಬೇರೆ ಯಾವುದರಲ್ಲೂ ಕೂಡ ಪರಮಾತ್ಮ ಅವಲಂಬನೆ ಮಾಡಿಲ್ಲ. ಏವಂ ಜನ್ಮಾನಿ ಕರ್ಮಾಣಿ ಯಕರ್ತು ರಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ಹೃತ್ಪದೇಹೇ. ಇದು ಬಹಳ ಇಂಪಾರ್ಟೆಂಟ್. ಯಾತಕ್ಕೆ ಅಂದರೆ ದೇವರ ಅವತಾರದ ಬಗ್ಗೆ ಕ್ಲಾರಿಫಿಕೇಶನ್ ಇದೆ. ದೇವರ ಅವತಾರಗಳು ಯಾವುದು, ಯಾವುದಲ್ಲ, ಯಾವುದು ಪ್ರತಿಮೆಗಳು, ದೇವರು ಏನೇನು ಮಾಡ್ತಾನೆ ಅವೆಲ್ಲ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಮಾತು. ಪ್ರಕೃತಿಯ ಗುಣ ದೇವರಲ್ಲಿ ಇಲ್ಲ, ಇದೆ ಅಂತ ತಿಳ್ಕೊಳ್ಳೋದು ಭ್ರಾಂತಿ ಅದು. ಅದಕ್ಕೆ ದೃಷ್ಟಾಂತ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆದ್ದರಿಂದ ದೇವರ ಅವತಾರದ ಬಗ್ಗೆ ಭಾಗವತ ಅಂದರೆ ಭಗವಂತಿಗೆ ಸಂಬಂಧಪಟ್ಟ ವಿಚಾರಗಳು, ಅವತಾರದ ಬಗ್ಗೆ ಸ್ಪಷ್ಟ ಕ್ಲಾರಿಫಿಕೇಶನ್ ಇದೆ. ತಿಳ್ಕೊಂಡ ಮೇಲೆ ಕನ್ಫ್ಯೂಷನ್ ಬರೋ ಚಾನ್ಸೇ ಇಲ್ಲ. ಏವಂ ಜನ್ಮಾನಿ ಕರ್ಮಾಣಿ ಹಿ ಅಕರ್ತು ಅಜನಶ್ಚ ಚ. ಪರಮಾತ್ಮ ಅಕರ್ತ ಏನಂತ ಹೇಳಿದ ಪರಮಾತ್ಮ, ನನ್ನನ್ನು ಯಾರು ಏವಂ ಮಾಂ ವಿದ್ಯೆ ಅಕರ್ತಾರಮವ್ಯಯಂ ಚಾತುರ್ವರ್ಣ್ಯಸ್ಯ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಮವ್ಯಯಂ. ದೇವರನ್ನು ಹೀಗೆ ಅಕರ್ತ ಅಂತ ಯಾರು ತಿಳಿತಾರೋ, ಅಜನ ಅಂದರೆ ಹುಟ್ಟಿಲ್ಲದವನು ಅಂತ ಯಾರು ತಿಳಿತಾರೋ, ಜನ್ಮಾನಿ ಕರ್ಮಾಣಿ ಬಂತಲ್ಲ ಜನ್ಮ ಕರ್ಮ ಚ ಮೇ ದಿವ್ಯಂ, ಎರಡು ದಿವ್ಯ ಅಂತ ತಿಳಿತಾರೋ. ವರ್ಣಯಂತಿ ಸ್ಮ ಕವಯ ವೇದಗುಹ್ಯಾನಿ ಹೃತ್ಪತೇ ಹೃತ್ಪತೇ, ಹೃದಯದಲ್ಲಿರ್ತಕ್ಕಂಥ ಅಂತರ್ಯಾಮಿಯಾದ ಶ್ರೀಹರಿಗೆ ಶ್ರೀಹರಿಯ ವೇದಗುಹ್ಯಾನಿ ವೇದದ ರಹಸ್ಯವಾದಂತಹ ಈ ಜನ್ಮಕರ್ಮಗಳನ್ನು ಕವಯ ಜ್ಞಾನಿಗಳು ವರ್ಣಯಂತಿ ಸ್ಮ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇದು ದೇವ ಹೃತ್ಪತಿ ಮನಃಪ್ರೇರಕಶ್ಚ ವಿಷ್ಣೋ ಏವಂ ವಿಧಾನಿ ವೇದಗುಹ್ಯಾನಿ ಉಪನಿಷತ್ ಪ್ರತಿಪಾದ್ಯಾನಿ ಜನ್ಮಾನಿ ಕರ್ಮಾಣಿ ಚ ಕವಯ ಸಂಸಾರಮೋಕ್ಷಾಯ ವರ್ಣಯಂತಿ. ದೇವರನ್ನು ತಿಳ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದರೆ, ದೇವರಿಗೆ ಪ್ರಾಕೃತ ದೇಹ ಇಲ್ಲ, ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೂ ಪ್ರಾಕೃತ ದೇಹ ಇಲ್ಲದಂತೆ ಆಗುತ್ತೆ, ಅದನ್ನೇ ಮೋಕ್ಷ ಅಂತ ಕರೆಯುವ. ಯಥಾ ಯಥಾ ಉಪಾಸತೆ ತಥೈವ ಭವತಿ. ದೇವರನ್ನ ಆರಾಧನೆ ಮಾಡ್ತಾ ಮಾಡ್ತಾ ಹೋದಂತೆ ಆ ರೀತಿಯ ಕಂಟಿನ್ಯೂಸ್ ಧ್ಯಾನ ಅಂದ್ರೆ ಅದೇನೆ, ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಏನಾಗುತ್ತೆ, ಅಂಥ ರೂಪ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಗೊತ್ತಾಯ್ತಾ, ದೇವರ ಅಪ್ರಾಕೃತ ಅಂತ ಧ್ಯಾನ ಮಾಡಿದರೆ ನಮಗಿರೋ ಪ್ರಾಕೃತ ಬಂಧನ ಹೋಗಿಬಿಟ್ಟು ಶುದ್ಧ ಸ್ವಭಾವ ಸ್ವರೂಪ ದೇಹ ಅಭಿವ್ಯಕ್ತವಾಗುತ್ತೆ. ಸವಾ ಇದಂ ವಿಶ್ವಂ ಅಮೋಘ ಲೀಲ ಸೃಜತ್ಯವತ್ಯತ್ತಿ ನ ಸಜ್ಜತೆಸ್ಮಿನ್ ಭೂತೇಶು ಚ ಅಂತರ್ಹಿತ ಆತ್ಮತಂತ್ರ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶ ಸಹ ವಾ ಇದಂ ವಿಶ್ವಂ ಅಮೋಘ ಲೀಲ ಸೃಜತಿ ಅವತಿ ಅತ್ತಿ ನ ಸಜ್ಜತೆ ಅಸ್ಮಿನ್ ಭೂತೇಶು ಚ ಅಂತರ್ಹಿತ ಆತ್ಮತಂತ್ರ ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶ ಸವಾ ಇದಂ. ಪರಮಾತ್ಮ ಎಂಥವನು ಅಂದರೆ ಸವಾ ಅಂತಹ ಶ್ರೀಹರಿಯು ಅಮೋಘ ಲೀಲ ಲೋಕವತ್ತು ಲೀಲಾ ಕೈವಲ್ಯಂ. ಅವನ ಲೀಲೆಗಳೆಲ್ಲ ಅತ್ಯಂತ ಅಮೋಘವಾದವುಗಳು. ಅದಕ್ಕೆ ಮೋಘ ಮಾಯಾ ಅಲ್ಲಾಗ ಮೋಘಲೀಲ ಅಮೋಘ ಲೀಲ. ವಿಶ್ವಂ ಇದಂ ಈ ಇಡೀ ಜಗತ್ತನ್ನು ಸೃಜತಿ ಸೃಷ್ಟಿ ಮಾಡ್ತಾನೆ, ಅವತಿ ರಕ್ಷಣೆ ಮಾಡ್ತಾನೆ, ಅತ್ತಿ ತಿಂದು ಹಾಕ್ತಾನೆ. ಅದನ್ನೇ ಆಚಾರ ವರ್ಣನೆ ಮಾಡ್ತಾರಲ್ಲ, ವಿಧಾಯ ಆದಾಯ ಭುಂಜತೆ, ವಿಧಾಯ ಆದಾಯ ಭುಂಜತೆ, ವಿಧಾಯ ಸೃಷ್ಟಿ ಮಾಡಿ ಆದಾಯ ರಕ್ಷಣೆ ಮಾಡಿ ಭುಂಜತೆ ತಿಂದು ಹಾಕ್ತಾನೆ. ಸೃಜತಿ ಅವತಿ ಅತ್ತಿ, ಸೃಜತಿ ಅವತಿ ಅತ್ತಿ ನ ಸಜ್ಜತೆ ಅಸ್ಮಿನ್. ಆದರೆ ಇದರಲ್ಲಿ ಎಂದೂ ಕೂಡ ಅಭಿಮಾನ ಗ್ರಸ್ತನಾಗೋದಿಲ್ಲ, ಇನ್ವಾಲ್ವ್ ಆಗೋದಿಲ್ಲ, ಇದೆಲ್ಲ ಮಾಡ್ತಾನೆ, ಯಾವ ದೃಷ್ಟಿಯಿಂದ ಏನು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ತಾನದರಲ್ಲಿ ಒಳಗಾಗುವುದಿಲ್ಲ, ಆಸಕ್ತನಾಗುವುದಿಲ್ಲ. ಅದಕ್ಕೆ ಹೇಳಿದ್ದು ದಶ ಕರ್ತಾರಮಿ ಮಾಂ ವಿದ್ಯೆ ಅಕರ್ತಾರಮವೀಯಂ, ನಮೇ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಅದು ಅರ್ಥ ಇದೆ, ಇಷ್ಟೆಲ್ಲ ಮಾಡ್ತೇನೆ ನನ್ನ ಲೇಪ ಇಲ್ಲವೇ ಇಲ್ಲ, ನಾ ಸಜ್ಜತೆ ಅಂದ್ರೆ ಒಂದೇ, ನಾ ಲಿಪ್ಯತೆ ಅಂದ್ರೆ ಒಂದೇ. ಭೂತೇಶು ಚ ಅಂತರ್ಹಿತ ಆತ್ಮತಂತ್ರ, ಎಲ್ಲ ಪ್ರಾಣಿಗಳೊಳಗೆ ಅಂತರ್ಹಿತನಾಗಿದ್ದಾನೆ ಅಂದರೆ ಅಂತರ್ಯಾಮಿಯಾಗಿದ್ದಾನೆ, ಆತ್ಮತಂತ್ರ ಸ್ವತಂತ್ರನಾಗಿದ್ದಾನೆ. ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶ, ಇಂಥ ಪರಮಾತ್ಮನು ಷಡ್ಗುಣೇಶ. ಷಡ್ಗುಣಗಳು ಗುಣಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ, ಷಡ್ಗುಣಗಳಿಗೆ ಷಡ್ ಇಂದ್ರಿಯಗಳಿಗೆ ಮತ್ತು ವಿಷಯಗಳಿಗೆ ಸ್ವಾಮಿಯಾದಂಥ ಶ್ರೀಹರಿಯು ಏನು ಮಾಡ್ತಾನೆ, ಜಿಘ್ರತಿ ಆಯಾ ವಿಷಯಗಳನ್ನು ಸ್ವತಃ ತಾನು ಅನುಭವಿಸ್ತಾನೆ ಹೊರತು ಯಾವುದು ಲೇಪಕ್ಕೊಳಗಾಗದಂತೆ ಅನುಭವಿಸ್ತಾನೆ. ಇದು ಪರಮಾತ್ಮನ ವೈಭವ. ಷಡ್ವರ್ಗಿಕಂ ಜಿಘ್ರತಿ ಷಡ್ಗುಣೇಶ, ಷಡ್ವರ್ಗಿಕ ಷಡ್ಗುಣೇಶ, ಷಡ್ಗುಣಗಳು ಷಡ್ ವಿಷಯಗಳು ಅವುಗಳನ್ನು ಷಡ್ಗುಣೇಶನಾದ ಪರಮಾತ್ಮ ಏನು ಮಾಡ್ತಾನೆ, ಸಾರಭುಕ್ಕಾಗಿದ್ದ ಸಾರಭುಕ್ಕಾಗಿ ಸ್ವೀಕಾರ ಮಾಡ್ತಾನೆ. ನಚಾಶ್ಯ ಕಶ್ಚಿತ್ ನಿಪುಣಂ ವಿಧಾತು ಅವೈತಿ ಜಂತು ಉಮನೀಷ ಊತಿಂ ನಾಮಾನಿ ರೂಪಾಣಿ ಮನೋವಚೋಭಿ ಸಂತನ್ವತೋ ನಟಚರ್ಯಾಮಿವಾಜ್ಞಃ. ನಚ ಅಸ್ಯ ಕಶ್ಚಿತ್ ನಿಪುಣಂ ವಿಧಾತು ಅವೈತಿ ಜಂತು ಕುಮನೀಶಃ ಊತಿಂ. ಈ ಪರಮಾತ್ಮನ ಲೀಲೆ ಇದೆಯಲ್ಲ, ಈ ಲೀಲೆಯನ್ನು ಅರ್ಥ ಮಾಡಿಕೊಳ್ಳೋದು ಗುರು ಯಾರಿಗೂ ಕೂಡ ಊತಿ ಅಂದರೆ ಅಭಿಪ್ರಾಯ, ಅತ್ರ ಆಕೂತಂ ಅಂತಾರಲ್ಲ ಹಾಕಿ. ಪರಮಾತ್ಮನ ಮನಸ್ಸನ್ನು ತಿಳಿಯೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಅವನೆಲ್ಲರನ್ನೂ ತಿಳಿತಾನೆ, ಅವನು ತಿಳಿಯೋಕ್ಕೆ ಯಾರಿಗೂ ಆಗೋದಿಲ್ಲ. ನಚ ಅಸ್ಯ ಊತಿಂ, ಇವನ ಒಂದು ಅಭಿಪ್ರಾಯವನ್ನು ನಿಪುಣಂ ಅತ್ಯಂತ ಚತುರವಾದ ಅಭಿಪ್ರಾಯವನ್ನು ವಿಧಾತು ಸರ್ವ ಸರ್ವಸೃಷ್ಟಿ ಮಾಡತಕ್ಕಂಥ ಪರಮಾತ್ಮನ ಇದನ್ನು ಕಶ್ಚಿತ್ ನಾ ವೈತಿ ಯಾರೂ ತಿಳಿಲಿಕ್ಕಾಗೋದಿಲ್ಲ. ಕಶ್ಚಿತ್ ಕುಮನೀಶಃ ಜಂತು ಮೊದಲೇ ಕೆಟ್ಟ ಬುದ್ಧಿಯ ಮನುಷ್ಯ ಅಥವಾ ಅಲ್ಪ ಬುದ್ಧಿಯ ಮನುಷ್ಯ ಎಂದೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ಕುಮನೀಶ ಅಂಬುದಕ್ಕೆ ಮಿಥ್ಯಾಜ್ಞಾನಿ ಜಂತು ಕ್ರಿಮಿಸದೃಶ ಅಂತ ಅರ್ಥ ಬರೀತಾರೆ. ಎಲ್ಲಿಯ ಪರಮಾತ್ಮ ಎಲ್ಲಿಯ ಕ್ರಿಮಿ ಅದು ಹೇಳ್ತಾರೆ. ಅಂಬರದಾಳಗಳ ರವಿಶಿ ಎಲ್ಲದೆ ಇವೆಲ್ಲ ಬಲ್ಲವೆ ಪಕ್ಷಿಗಳು ಬಲ್ಲವೆ ಅಂತ ಹೇಳ್ತಾರೆ. ಉಪಗ ಉಪಗಬಹುದೊಳಗೆ ಪುರಂದರದಾಸರು ಹೇಳಬೇಕಾದ್ರೆ ಅಂಬರದ ಆಳವನ್ನು ಆಕಾಶ ಎಷ್ಟು ವ್ಯಾಪ್ತವಾಗಿದೆ ಎಂಬುದಕ್ಕೆ ಯಾರಿಗೆ ಯಾರಿಗೆ ತಿಳಿಯೋದಿಲ್ಲ. ಅದು ಈ ಪಕ್ಷಿಗಳಿಗೆ ಅರ್ಥ ಆಗೋದಿಲ್ಲ. ಯಾರಿಗೆ ತಿಳಿಯುತ್ತೆ? ರವಿ ಶಶಿಗಳಿಗಲ್ಲದೆ ಸೂರ್ಯಚಂದ್ರರಿಗೆ ಗೊತ್ತು. ಇವರಿಗೆಲ್ಲ ಏನು ಗೊತ್ತಾಗುತ್ತೆ? ಅದೆಲ್ಲ ಅದಕ್ಕೆ ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಹೊರತು ಈ ಸಾಮಾನ್ಯ ಜನರಿಗೆ ಏನು ಅರ್ಥನೇ ಆಗೋದಿಲ್ಲ. ನಾಮಾನಿ ದುರ್ಯೋಧನನಿಗೆ ವಿಶ್ವರೂಪ ತೋರಿಸಿದ್ರೆ ಅರ್ಥ ಆಗಲಿಲ್ಲ ಅವನಿಗೆ. ಏನೋ ಮ್ಯಾಜಿಕ್ ಅಂತ ತಿಳ್ಕೊಂಡ್ಬಿಟ್ಟು ಇವನು ಮ್ಯಾಜಿಕ್ನ ವಿಶ್ವರೂಪ ಅಂತ ಬಿಡಿ ತಿಳ್ಕೊತಾರೆ. ಆಗಿನ ಆಧುನಿಕರು ಮ್ಯಾಜಿಕ್ನ ವಿಶ್ವರೂಪ ಅಂತ ಬಿಡಿ ತಿಳ್ಕೊಂಡ್ರೆ ವಿಶ್ವರೂಪನೇ ಮ್ಯಾಜಿಕ್ ಅಂತ ಅವನು ತಿಳ್ಕೊಂಡ. ಯಾಕೆ ಕುಮನೀಶಃ ನಾಮಾನಿ ರೂಪಾಣಿ ಮನೋವಚೋಭಿಹಿ ಸಂತನ್ವತೋ ನಟಚರ್ಯಾಮಿ ವಾಜ್ಞ. ಪರಮಾತ್ಮ ಹೆಂಗ್ ಮಾಡ್ತಾನೆ? ನಟಚರ್ಯಾಮಿವ ಅಜ್ಞ, ನಟರ ಚರ್ಯೆಯನ್ನ ಅಜ್ಞ ಮನುಷ್ಯ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲೋ ಹಾಗೆ ಈ ಪರಮಾತ್ಮನ ನಾಮಾನಿ ರೂಪಾಣಿ ಮತ್ತು ಕಶ್ಚಿನ್ ನಿಪುಣಂ ಊತಿಂ ಊತಿಂ ನಾಮಾನಿ ರೂಪಾಣಿ ಮನೋವಚೋಭಿ ಸನ್ವನ್ವ ನಂತನ್ವತಃ. ಕೇವಲ ಮನಸ್ಸಿನಿಂದ ಮಾತುಗಳಿಂದ ಸಂಕಲ್ಪ ಮಾತ್ರದಿಂದ ಹೆಸರುಗಳನ್ನು ರೂಪಗಳನ್ನು ಸೃಷ್ಟಿ ಮಾಡತಕ್ಕಂಥ ಪರಮಾತ್ಮನಿಗೆ ಈ ಸಾಮಾನ್ಯರಿಂದ ತಿಳಿಯಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಅಷ್ಟು ಇದು ಅಬೌವ್ ಆಲ್ ಇದು ಬಿಯಾಂಡ್ ಆಲ್ ಇಮ್ಯಾಜಿನೇಷನ್. ಕಥಮಿವ ನಟಸ್ಯ ಅಂಗುಲ್ಯಾದ್ಯಭಿನಯ ವಿಶೇಷಾಜ್ಞ ನಟಚರ್ಯ ಭಾರತಾದಿ ಕಥಾತ್ಮಿಕಾಂ ಯಥಾ ನ ಜಾನಾತಿ ತಥಾಯಮಿತಿ ಭಾವ. ಯಾರು ಭರತನಟ ನೋಡ್ತಾನೆ ಅವನೇನು ಅರ್ಥ ಆಗಲ್ಲ ಸಾಮಾನ್ಯನಿಗೆ. ಪ್ರತಿ ಗೊತ್ತಿದ್ದವನು ಏನಾಗುತ್ತೆ? ಪ್ರತಿಯೊಂದು ಭಂಗಿ ಅರ್ಥ ಮಾಡ್ಕೋತಾನ. ಓ ಇದಕ್ಕೆ ಅರ್ಥ ಇದಕ್ಕೆ ಅರ್ಥ ಅಂತ ಮಾಡ್ಕೊ. ಉಳಿದವನಿಗಾದ್ರೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ಅಜ್ಞನಾದವನಿಗೆ ನಟಚರ್ಯ ಹೇಗೆ ಅರ್ಥ ಆಗೋದಿಲ್ಲವೋ. ಪರಮಾತ್ಮನ ಸೃಷ್ಟಿಯಾದಿ ವ್ಯಾಪಾರ ಅನ್ನೋದು ಕುಮನೀಶನಾದ ಸಾಮಾನ್ಯ ವ್ಯಕ್ತಿಗೆ ಎಂದೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರು ನಾಸ್ತಿಕರು ಅಂತ ಕರ್ಕೋತಾರಲ್ಲ ಅವ್ರು ದಡ್ಡರು ಅಂತ ಅರ್ಥ. ಈಗ ಏನು ತಿಳ್ಕೊಳ್ಳೋ ಸಾಮರ್ಥ್ಯ ಅವರಿಗಿಲ್ಲ, ದೇವರೊಮ್ಮೆ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಅವರಿಗಿಲ್ಲ, ಆದ್ದರಿಂದ ಮಹಾಮೂರ್ಖರು ಅಂತ ಅರ್ಥ. ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ವ್ಯೋಮಾಯಯ ಸಂತತಯಾನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಸ ವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ. ಮತ್ತೆ ಯಾರಿಗೂ ತಿಳಿಯೋದಿಲ್ವೇನು? ಇಲ್ಲ ತಿಳಿಯುತ್ತದೆ, ಕೆಲವರು ತಿಳಿಯುತ್ತೆ. ಸ ವೇದ ಅಂಥವನು ತಿಳಿತಾನೆ. ಯಾವುದನ್ನ? ಧಾತು ಪದವೀಂ ಪರಸ್ಯ. ಪರಸ್ಯ ಧಾತು ಪದವೀಂ, ಧಾತು ಪರಸ್ಯ ಬ್ರಹ್ಮದೇವರಿಂದ ದೊಡ್ಡವನಾದ ಅಂತ ಒಂದರ್ಥ, ಅಥವಾ ಪರಸ್ಯ ಧಾತು ಇನ್ನೊಂದು ರೀತಿ ಅರ್ಥ. ಬ್ರಹ್ಮದೇವರಿಂದ ದೊಡ್ಡವನಾದ ಶ್ರೀಹರಿ ಪದವೀಂ ಅಂದ್ರೆ ಸ್ವರೂಪವನ್ನ, ಆತನ ಪದ್ಧತಿಯನ್ನ. ದುರಂತ ವೀರ್ಯಸ್ಯ ರಥಾಂಗಪಾಣೇ. ದುರಂತ ವೀರ್ಯ ಅಂದ್ರೇನು? ಕೊನೆಯಿಲ್ಲದ ಸಾಮರ್ಥ್ಯ. ದುರಂತ ಅಂದ್ರೆ ಈ ದುರಂತ ನಾಟಕ ಹಾಗೆಲ್ಲ ದುರಂತ ಅರ್ಥ ಟ್ರಾಜಿಕ್ ಅಂತಲ್ಲ, ಪ್ರಭಾಕರ ಟ್ರಾಜಿಕ್ ಸ್ಥಿತಿಯಲ್ಲಿ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಅರ್ಥ ಅಲ್ಲ. ದುರಂತ ಅಂದ್ರೆ ಕೊನೆಯಿಲ್ಲದ್ದು, ದುರ್ಗ ಇದ್ರೆ ಹಾಗೋ ದುರಂತ ಹಾಗೆ. ದುರಂತ ವೀರ್ಯಸ್ಯ ಕೊನೆ ತಿಳಿಯಲಾಗದ ಮಹಾಮಹಿಮನಾದ ಶ್ರೀಹರಿಯ ರಥಾಂಗಪಾಣಿ ರಕ್ಷೋಭ್ಯ. ರಥಾಂಗಪಾಣೇ ವಿಷ್ಣುಸಹಸ್ರನಾಮದ ಪದ. ರಥಾಂಗಪಾಣಿಯಾದ ಶ್ರೀಹರಿಯ ದಾರಿಯನ್ನ ಯಾರು ತಿಳಿತಾರೆ? ಸಹ ವೇದ ಅವನು ತಿಳಿತಾನೆ. ಯಹ ಯಾವನೋ ಅಮಾಯಯ ಯಾವುದೇ ಕಪಟವಿಲ್ಲದೇನೆ ಸಂತತಯ ನಿರಂತರ್ಯವಾದಂತಹ ಅನುವೃತ್ಯ ಚಿಂತನೆ ಧ್ಯಾನಗಳನ್ನು ಮಾಡ್ತಾನೋ ಅನುವೃತ್ ಭಕ್ತಿಯಿಂದ. ತತ್ಪಾದ ಸರೋಜಗಂಧಂ ಭಜೇತ ಆತನ ಪಾದದ ಕಮಲದ ಗಂಧವನ್ನು ಆಸ್ವಾದನೆ ಮಾಡ್ತಾನಲ್ಲ ಅವನೇ ತಿಳಿಯುತ್ತೆ, ಉಳಿದವರೆಲ್ಲ ತಿಳಿಯೋದಿಲ್ಲ ಅಂತ ಹೇಳಿದೆ. ಅರ್ಥ ಆಯ್ತಾ? ಈಗ ಹಿಂದೆ ಬಂದಿತ್ತು ನಮ್ಗೆ ಯಾರಿಗೂ ತಿಳಿಯೋದಿಲ್ಲ ಅಂತ ಹೇಳ್ತಾ, ಇವರಿಗೆ ತಿಳಿಯುತ್ತೆ. ಯಾರು ದೇವರಲ್ಲಿ ಭಕ್ತಿ ಮಾಡ್ತಾರೋ ಅವರೇ ತಿಳಿಯುತ್ತೆ, ಬೇರೆಯವರೆಲ್ಲ ತಿಳಿಯೋದಿಲ್ಲ. ಸವೇದ ಧಾತು ಪದವೀಂ ಪರಸ್ಯ ದುರಂತ ವೀರ್ಯಸ್ಯ ರಥಾಂಗಪಾಣೇ ಯೋ ಅಮಾಯಯ ಸಂತತಯ ಅನುವೃತ್ಯ ಭಜೇತ ತತ್ಪಾದ ಸರೋಜಗಂಧಂ. ಅಥೇಹ ಧನ್ಯಾ ಭಗವಂತ ಇತ್ಥಂ ಯದ್ವಾಸುದೇವೇ ಅಖಿಲಲೋಕನಾಥೇ ಕುರ್ವಂತಿ ಸರ್ವಾತ್ಮಕ ಆತ್ಮಭಾವಂ ನಯತ್ರ ಭೂಯಃ ಪರಿವರ್ತ ಉಗ್ರಃ. ಅಥ ಇಹ ಧನ್ಯಾಃ ಭಗವಂತಃ. ಪೂಜ್ಯರೇ ನೀವೆಲ್ಲ ಭಾರಿ ಧನ್ಯರು. ಸೌತು ಪುರಾಣಕ್ಕೆ ಏನು ಮಾಡ್ತಾರೆ? ಅಭಿನಂದನೆ ಮಾಡ್ತಾ ಇದ್ದಾರೆ. ನೀವೆಲ್ಲ ಎಂಥವರು? ತಿಳ್ಕೊಳ್ಳೋಕೆ ಹೊರಟವರಾದ್ದರಿಂದ ಯಾವ್ದಾದ್ರು ಕೋರ್ಸ್ಗೆ ಒಳ್ಳೇದಕ್ಕೆ ಸಿಕ್ಕಾಗ ಏನು ಮಾಡ್ತಾರೆ? ಫಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾರೆ ಅವ್ರನ್ನ? ಏನು ಮಾಡ್ತಾರೆ? ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಅಂತ ಹೇಳ್ತಾರೆ. ಆ ಥರ ಇಲ್ಲಿ ಎಲ್ಲ ನಿಮ್ಗೆ ಭಾರಿ ಸ್ವಾಗತ ನಿಮಗೆಲ್ಲ. ಅಹೋ ಧನ್ಯ ಭಗವಂತಃ ಇತ್ಥಂ ಯದ್ ವಾಸುದೇವೇ ಅಖಿಲ ಲೋಕನಾಥೆ, ಅಖಿಲ ಲೋಕಗಳಿಗೆ ಒಡೆಯನಾದಂತಹ ವಾಸುದೇವೇ ಮೋಕ್ಷ ಕೊಡ್ತಕ್ಕಂಥ ರೂಪನ ಸ್ಪೆಸಿಫಿಕ್ ಆಗಿ ವಾಸುದೇವನಾದ ಶ್ರೀಹರಿಯಲ್ಲಿ ಕುರುವಂತಿ ಸರ್ವಾತ್ಮಕ ಆತ್ಮಭಾವಂ, ಸರ್ವಾತ್ಮಕವಾದಂತಹ ಆತ್ಮಭಾವವನ್ನು ನೀವು ಮಾಡ್ತಾ ಇದ್ದೀರಲ್ಲ, ನೀವು ಭಾರಿ ಧನ್ಯರು. ನಯತ್ರ ಭೂಯ ಪರಿವರ್ತ ಉಗ್ರಹ, ಈ ರೀತಿ ನೀವು ತಿಳ್ಕೊಂಡ ಮೇಲೆ ಉಗ್ರಹ ಪರಿವರ್ತ ಭೂಯ ಅನ್ನ, ಈ ಸಂಸಾರದ ಸುತ್ತು ಬೇಕೆ ಮತ್ತೆ ಬರೋದಿಲ್ಲ. ದೇವ್ರ ಬಗ್ಗೆ ಮನಸ್ಸು ಹಾಕಿಬಿಟ್ರು ಅಂದರೆ ಮತ್ತೆ ಸುತ್ತ ಸುತ್ತಿ ಹುಟ್ಟ ಪ್ರಸಂಗ ಬರೋದಿಲ್ಲ. ಕ್ರಿಯಮಾಣ ಪರಿವರ್ತೋ ಯಶ್ಚ ತಮ್ಮ ಆತ್ಮಭಾವಮಿತಿ, ಇದು ಅಭಿನಂದನೆ ಮಾಡ್ತಾ ಸೂತ ಪುರಾಣಿಕರು. ಅದು ಫಲಶ್ರುತಿ ಹೇಳಿದಾಗಾಯ್ತು, ದೃಷ್ಟಿಯಿಂದ ಈ ರೀತಿಯಾದ ಪರಮಾತ್ಮನ ವಿಚಾರವನ್ನು ತಿಳ್ಕೊಳ್ಳೋದು ಅಂತ ಕೇಳಿದರೆ ಅದು ಶ್ರೇಷ್ಠವಾದಂಥ ಕಾರ್ಯ ಇದು. ಧನ್ಯ ಭಗವಂತ ಯದ್ವಾಸುದೇವೇ ಅಖಿಲ ಲೋಕನಾಥೇ ಕುರುವಂತಿ ಸರ್ವಾತ್ಮಕ ಆತ್ಮಭಾವಂ, ಸರ್ವಂತಿ ಸರ್ವಾತ್ಮಕೇ ಆತ್ಮಭಾವಂ. ಸರ್ವಾಂತರಾತ್ಮನ ಸರ್ವಾಂತ ಆತ್ಮ, ಆತ್ಮ ಅಂದರೆ ಅಂತರ್ಯಾಮಿ ಅಂತ. ಸರ್ವಾಂತರ್ಯಾಮಿಯಾದ ಶ್ರೀಹರಿಯಲ್ಲಿ ಆತ್ಮಭಾವಂ, ಆತ ಆತತತ್ವಾಚ್ಯ ಮಾತೃತ್ವಾತ್ ಆತ್ಮೇತಿ ಪರಮೋಹರಿಯೇವಂತಲ್ಲ ಹಾಗೆ. ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದವನು, ಸರ್ವತ್ರ ವ್ಯಾಪ್ತನಾದವನು ಅನ್ನೋ ತಿಳುವಳಿಕೆಯನ್ನು ಯಾರು ಹೊಂದುತ್ತಾರೋ ಅವರಿಗೆ ಮತ್ತೆ ಈ ಸಂಸಾರದಲ್ಲಿ ಸುತ್ತತಕ್ಕಂಥ ಪ್ರಸಕ್ತಿ ಬರೋದೇ ಇಲ್ಲ ಅಂಥೇಳಿ. ಉಗ್ರಹ ಕ್ರೂರ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಇದೇನಿದು ಇದಂ ಭಾಗವತಂ ನಾಮ ಪುರಾಣಂ, ಇದಿಷ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಅರ್ಥ. ಏನೋ ಆರು ಪ್ರಶ್ನೆ ಕೇಳಿದ್ರಲ್ಲ, ದೇವರು ಮಹಿಮೆ ವರ್ಣನೆ ಮಾಡ್ತಾ ಇದಾದ ಉತ್ತರ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ, ಇದು ಭಾಗವತ ಆಗಿರ್ತಂಥ ಪುರಾಣ. ಇದೇನಿದು ಬ್ರಹ್ಮಣ ಸಮ್ಯಕ್ಬಿತಂ ಬ್ರಹ್ಮ ಸಂಹಿತಂ, ಬ್ರಹ್ಮದೇವರು ಕೇಳಿದಂಥ ಪುರಾಣ ಇದು. ಇನ್ನೊಂದರ್ಥ ಬ್ರಹ್ಮ ಅಂದರೆ ವೇದ, ವೇದ ಸಂಹಿತಂ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ, ಆದ್ದರಿಂದ ವೇದ ಸದೃಶವಾದಂಥ ಗ್ರಂಥ ಇದು. ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ, ಉತ್ತಮ ಶ್ಲೋಕ ಅಂದರೆ ಪರಮಾತ್ಮ, ಆತನ ಚರಿತ್ರೆ ಹೇಳ್ತಕ್ಕಂಥ ಗ್ರಂಥ. ಉತ್ತಮ ಶ್ಲೋಕರು ಭಗವದ್ಭಕ್ತರು, ಅವರ ಚರಿತ್ರೆ ಹೇಳ್ತಕ್ಕಂಥ ಗ್ರಂಥ ಇದು. ಇಬ್ಬರಿಗೂ ಉತ್ತಮ ಶ್ಲೋಕರು ಅಂತ ಹೆಸರು. ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ, ಇದನ್ನು ಭಗವಾನ್ ಋಷಿ ರೂಪದ ಶ್ರೀಹರಿಯು ಬರೆದೇ ರಚನೆ ಮಾಡಿದ್ದಾರೆ. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತಯನಂ ಮಹತ್ ತದಿದಂ ಗ್ರಾಹಯಾಮಾಸ ಸೂತಮಾತ್ಮವತಾಂ ವರಂ. ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತಯನಂ ಮಹತ್ ತದಿದಂ ಗ್ರಾಹಯಾಮಾಸ ಸೂತಂ ಆತ್ಮವತಾಂ ವರಂ. ಇದನ್ನು ಬರೆದ್ರು, ಆಮೇಲೆ ಏನು ಮಾಡ್ತಾನೆ, ಇದನ್ನು ಗ್ರಾಹಯಾಮಾಸ ಉಪದೇಶವನ್ನು ಮಾಡಿದರು. ವೇದವ್ಯಾಸರು ಬರೆದ್ರು, ಅದು ಯಾರು ಉಪದೇಶ ಮಾಡಿದರು? ಸೂತಂ ಆತ್ಮವತಾಂ ವರಂ. ಸೂತ ಪುರಾಣಿಕರಿಗೆ ಆತ್ಮವತಾಂ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠ ಅಥವಾ ಜಿತೇಂದ್ರಿಯಲ್ಲಿ ಶ್ರೇಷ್ಠನಾದ ಸೂತ ಪುರಾಣಿಕರಿಗೆ ಇದನ್ನು ಉಪದೇಶವನ್ನು ಮಾಡಿದರು. ಸೂತಂ, ಸೂತ್ ಎಲ್ಲಿದೆ? ಏನೋ ಗ್ರಹಯಾಮಾಸ ಸುತಮಾತ್ಮವತಾಂ ಸೂತಮಾತ್ಮವತಾಂ ವರಂ, ಇಲ್ಲಿ ಪಾಠ ಇದೆ. ಇವರೇನು ಅರ್ಥ ಬರೋದ ನೋಡ್ತಾರೆ, ನೋಡ ಕರೆಕ್ಟ್ ಮಾಡಿದಾರ? ಕರೆಕ್ಟ್ ಮಾಡಿದ್ರೆ ಸರಿ. ಕರೆಕ್ಟ್ ಮಾಡದೆ ಹೋದ್ರೆ ಸೂತಮ ಸೂತನ ಹೇಳಿದ್ರು ಅಂತ ಅರ್ಥ ಆಗ್ತದೆ. ಇಲ್ಲ ಹೋದರೆ ಸೂತ ತಮ್ಮ ಮಗನ ಶುಕಾಚಾರ್ಯ ಹೇಳಿದರು. ಶುಕಾಚಾರ್ಯ ಆತ್ಮವತಾಂ ವರಂ, ಆತ್ಮ ಅಂದ್ರೆ ಮನೋನಿಗ್ರಹ ಮಾಡಿದ ಶ್ರೇಷ್ಠ ಯಾತಕ್ಕೆ ಮನೋನಿಯಾಮಕರಾದ್ರಿಂದಾನೆ. ಸುತಂ ಆತ್ಮವತಾಂ ವರಂ ನಿಶ್ರೇಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತೇನಂ ಮಹತ್. ಯಾತಕ್ಕೆ ಅವ್ರಿಗೆ ಹೇಳಿಕೊಟ್ರು ಅಂದರೆ ಅವರು ಅಷ್ಟೇ ಉದ್ಧಾರ ಆಗೋದಕ್ಕಲ್ಲ, ಲೋಕಸ್ಯ ನಿಶ್ರೇಯಸಾಯ, ನಿಶ್ರೇಯಸ್ ಅಂದರೆ ಕಲ್ಯಾಣ, ಇಡೀ ಲೋಕದ ಕಲ್ಯಾಣಕ್ಕೋಸ್ಕರ. ಇದು ಧನ್ಯಂ ಸ್ವಸ್ತೇನಂ ಮಹತ್, ಧನ್ಯಂ ಅತ್ಯಂತ ಧನ್ಯವಾದ ಗ್ರಂಥ. ಸ್ವಸ್ತಯನ ಸ್ವಸ್ತಿಗಯನ ಸ್ವಸ್ತಯನ ಅಂದರೆ ಎಲ್ಲ ಕಲ್ಯಾಣಕ್ಕೂ ಕೂಡ ನೆಲೆ, ಮಹತ್ ಶ್ರೇಷ್ಠವಾದಂತಹ ಇದನ್ನು ತನ್ನ ಮಗನಾದ ಶುಕಾಚಾರ್ಯರಿಗೆ ವೇದವ್ಯಾಸದೇವರು ಉಪದೇಶವನ್ನು ಮಾಡಿದರು. ಸರ್ವವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧೃತಂ ಸತು ಸಂಶ್ರಾವಯಾಮಾಸ ಮಹಾರಾಜಂ ಪರೀಕ್ಷಿತಂ. ಅವರೇನು ಮಾಡಿದರು, ಆ ಶುಕಾಚಾರ್ಯ ಏನು ಮಾಡಿದರು, ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ಧೃತಂ, ಸರ್ವ ವೇದಗಳ ಇತಿಹಾಸಗಳ ಸಾರ ಸಾರ ಇದೆ, ಸಾರಾತ್ ಸಾರ ಅದನ್ನು ಎತ್ತಿ ವೇದವ್ಯಾಸರೇನು ಬರೆದಿದ್ದಾರೆ, ಅದನ್ನು ಶುಕಮುನಿಗಳು ಸತು ಆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜಂ ಪರೀಕ್ಷಿತಂ ಸಂಶ್ರಾವಯಾಮಾಸ, ಮಹಾರಾಜ ಪರೀಕ್ಷಿತರಾಜನಿಗೆ ಕೇಳಿಸಿದರು. ವೇದವ್ಯಾಸರು ಬರೆದರು, ಶುಕಾಚಾರ್ಯ ಹೇಳಿದರು, ಶುಕಾಚಾರ್ಯ ಪರೀಕ್ಷಿತರಾಜನಿಗೆ ಹೇಳಿದರು. ಮಧ್ಯ ವರ್ಣನೆ ಮಾಡ್ತಾರೆ ಏನಿದು, ಸರ್ವವೇದೇತಿಹಾಸ ಆನಾಂ ಸಾರಂ ಸಾರಂ ಸಮುದ್ಧೃತಂ ಧನ್ಯಂ ಸ್ವಸ್ತೇನಂ ಮಹತ್ ಪುರಾಣಂ ಬ್ರಹ್ಮ ಸಂಹಿತಂ ಭಾಗವತದ ಇವು ಅಬ್ಜೆಕ್ಟಿವ್ಸ್ ಇವೆಲ್ಲ ಕೂಡ ಇದನ್ನೆಲ್ಲ ಹೇಳ್ತಾ ಬಂದರು. ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಪರಮರ್ಷಿಭಿಃ ತಸ್ಯ ಕೀರ್ತಯತೋ ವಿಪ್ರಾಹ ರಾಜರ್ಷೇರ್ಭೂರಿ ತೇಜಸಃ ಅಹಂ ಚಾಧ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹಾತ್ ಸೋಹಂ ವಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ಪರೀಕ್ಷಿತ ರಾಜ ಏನ್ ಮಾಡ್ಕೊಂಡಿದ್ದ ಅಂದ್ರೆ ಪ್ರಾಯೋಪವಿಷ್ಟಂ ಗಂಗಾಯಾಮ್, ಗಂಗಾ ನದಿಯಲ್ಲಿ ಪ್ರಾಯೋಪವಿಷ್ಟಕ್ಕ ಕೂತಿದ್ದ. ಪರೀತಂ ಪರಮಋಷಿಭಿ, ಸುತ್ತ ದೊಡ್ಡ ಋಷಿಗಳೆಲ್ಲ ಸುತ್ತುವರೆದಿದ್ರು, ಸುತ್ತ ದೊಡ್ಡ ಋಷಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಂತಹ ಗಂಗಾಯಾಮ್ ಪ್ರಾಯೋಪವಿಷ್ಟಂ ಉಪಾವೇಶತ್ ಪ್ರಾಯ ಅಮರ್ತ್ಯ ನದ್ಯಾಮ್ ಅಂತ ಮುಂದೆ ಬರುತ್ತೆ. ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕೂತಿದ್ದಂತಹ, ಪ್ರಾಯೋಪವೇಶ ಅಂದ್ರೆ ಏನು, ಪ್ರಾಣ ಹೋಗೋವರೆಗೂ ಅನ್ನ ಇಲ್ಲ ನೀರಿಲ್ಲ, ಸಂಪೂರ್ಣ ಬಿಟ್ಟುಬಿಟ್ರೆ ಪ್ರಾಯೋಪವೇಶ ಅಂತ ಕರೀತಾರೆ. ತಸ್ಯ ಕೀರ್ತಯತೋ ವಿಪ್ರಾಹ ರಾಜರ್ಷೇ ಭೂರಿ ತೇಜಸಃ. ಅವರ ಹೇಳ್ತಿದ್ರಲ್ಲ ರಾಜರ್ಷಿಯ ಪರೀಕ್ಷಿತ ರಾಜನ ಹೇಳ್ತಾ ಇದ್ರಲ್ಲ, ಆಗ ಏನ್ ಮಾಡಿದೆ, ಅಹಂಚ ಅಧ್ಯಗಮಂ ತತ್ರ, ನಾನು ಅಲ್ಲೇ ಕೂತಿದ್ದೆ, ನಾನು ಕೇಳಿಸ್ಕೊಂಡ್ಬಿಟ್ಟೆ. ಅಹಂಚ ಅಧ್ಯಗಮಂ ತತ್ರ ನಿವಿಷ್ಟ ತದನುಗ್ರಹ, ನಾನು ಕದ್ದು ಕೇಳಿಸ್ಕೊಳ್ಳಿಲ್ಲ ಮತ್ತೆ, ತದನುಗ್ರಹ ನಿವಿಷ್ಟ. ಗೊತ್ತಾಯ್ತಾ, ಅವ್ರ ಅನುಗ್ರಹದಲ್ಲಿ ಕೇಳಿ ಕೂತ್ಕೊಂಡೆ, ಅವ್ರಿಗದೇ ಕೇಳಿದೆ ಅಷ್ಟೇ. ಕ್ಲಾಸ್ ಸ್ಟೂಡೆಂಟ್ಸ್ ಅಲ್ಲದೆ ಎಲ್ಲ ಎಷ್ಟೋ ಆಗಿರೋದಿಲ್ಲ, ಕುತ್ಕೊಂಡ್ಬಿಟ್ಟಿರ್ತಾರೆ, ಅವ್ರನ್ನ ಗೆಟ್ ಔಟ್ ಅಂತ ಕಳಿಸ್ಬಿಡ್ತಾರೆ. ಮತ್ತೆ ವಿತ್ ಪರ್ಮಿಷನ್ ಬಂದಾಗ ಏನೂ ಇಲ್ಲ, ನಾನು ಕ್ಲಾಸಿಗೆ ಬರ್ಬೋದಾ ಸರ್ ಅಂತ ಕೇಳ್ಕೊಂಡ್ಬರ್ತಾರೆ. ರಾತ್ರಿ ಬಿದ್ದಾಗೆ ಅನುಗ್ರಹದಿಂದ ನಾನು ಕೇಳ್ಕೊಂಡು ಬಂದೆ. ನಾನೇನ್ ಮಾಡ್ತೇನೆ ಈಗ, ಸೋಹಂ ವ ಶ್ರಾವಯಿಷ್ಯಾಮಿ, ನಾನು ಅದನ್ನ ನಿಮಗೆ ಹೇಳ್ತಾ ಇದ್ದೇನೆ. ಯಥಾದೀತಂ ಯಥಾಮತಿ, ಬಟ್ ಅವ್ರು ಹೇಳಿದಷ್ಟು ಹೇಳೋದಿಲ್ಲ, ನಂಗೆ ಎಷ್ಟು ತಿಳಿತೋ ನಂಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಹೇಳ್ತೇನೆ ಅಂತ ಹೇಳಿದ. ಅದರಲ್ಲೂ ಕೂಡ ಸಂಪೂರ್ಣ ವಿನಯ. ಯಥಾಧೀತಂ ಯಥಾಮತಿ, ಯಥಾಯೋಗ್ಯಂ ಅಧೀತಂ ಯಥಾಯೋಗ್ಯಂ, ನನಗೆ ಎಷ್ಟು ಬುದ್ಧಿ ತಿಳಿಯುತ್ತೋ ಅಷ್ಟು ಹೇಳಿದೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮಜ್ಞಾನಾಧಿಭಿಸ್ಸಹ ಕಲೌ ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕೋ ಅಮನೋದಿತಃ ಇತಿ ಶ್ರೀಮದ್ ಭಾಗವತೆ ತೃತೀಯೋಧ್ಯಾಯ. ಒಂದು ಪ್ರಶ್ನೆ ಕೇಳಿದ್ರು ಅವರು, ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಧರ್ಮ ಎಲ್ಲ ಆಶ್ರಯ ಮಾಡ್ತು ಅಂತ ಕೇಳಿದರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಕೃಷ್ಣೇ ಸ್ವಧಾಮ ಉಪಗತೆ, ಕೃಷ್ಣ ತನ್ನ ಪರಂಧಾಮಕ್ಕೆ ಹೋದ ಮೇಲೆ ಯಾರೊಂದಿಗೆ ಹೊರಟ, ಧರ್ಮಜ್ಞಾನಾಧಿಭಿಸ್ಸಹ, ಧರ್ಮಜ್ಞಾನಾಭಿಧಿಸ್ಸಮ ಅಂತ ಎರಡರ್ಥ. ಕೃಷ್ಣನ ಜೊತೆಗೆ ಧರ್ಮಜ್ಞಾನ ಎಲ್ಲ ಹೊರಟು, ಸೂರ್ಯ ಹೋದಷ್ಟು ಏನಾಗುತ್ತೆ, ಬೆಳಕೆಲ್ಲ ಹೋಗಿಬಿಡುತ್ತೆ. ಆದ್ರೆ ಕೃಷ್ಣನ ಜೊತೆಗೆ ಧರ್ಮಜ್ಞಾನ ಎಲ್ಲ ಹೊರಟು ಹೋಗಿಬಿಡುತ್ತೆ. ಇನ್ನೊಂದು ಅರ್ಥ, ಧರ್ಮ ಅಂದ್ರೆ ಧರ್ಮರಾಜ, ಜ್ಞಾನ ಅಂದ್ರೆ ಭೀಮಸೇನ, ಎಲ್ಲ ಸರ್ಕಾರಗಳನ್ನ ಒಟ್ಟಿಗೆ ಮಾಡಿದ್ರಲ್ಲ, ಅವರೆಲ್ಲ ಹೋದ ಮೇಲೆ ಇನ್ನೊಂದು ಅರ್ಥ. ಧರ್ಮರಾಜ ಜ್ಞಾನ, ಭೀಮಸೇನ ಯಾರು, ಜ್ಞಾನಾಭಿಮಾನಿ ವಾಯು, ಆದ್ರಿಂದ ಭೀಮಸೇನ ದೇವರು ಜ್ಞಾನ. ಇನ್ನು ಅರ್ಜುನಾದಿಗಳು ಸಮೇತ ಹೊರಟ ಮೇಲೆ ಒಟ್ಟಿಗೆ ಹೋಗೋದು. ಇವ್ರು ಹೇಳೋದು ಏಳನೇ ದಿವಸಕ್ಕೆ ಅವ್ರು ಹೊರಟುಬಿಡ್ತಾರೆ, ಸುದ್ದಿ ಹೋದ ತಕ್ಷಣ ಪಾಂಡವರು ಬಿಟ್ಟು ಹೊರಟು ಬಿಡ್ತಾರೆ. ಆದ್ರಿಂದ ಅವ್ರು ಕರಾರ್ ಹಾಗೆ ಮಾಡ್ಕೊಂಡಿರ್ತಾರೆ, ಕೃಷ್ಣ ಹೋದ ತಕ್ಷಣ ನಾ ಹೋಗ್ಬೇಕು ಅಂತ. ಅದಕ್ಕೆ ಅರ್ಥ, ದೇವತೆಗಳು ಕರಾರೆ, ದೇವ್ರ ಹೋದ ತಕ್ಷಣ ಹೋಗ್ಬೇಕು, ದೇಹ ಬಿಟ್ಟ ದೇವ್ರ ಹೋಗ್ತಾರೆ, ಎಲ್ಲ ದೇವತೆಗಳು ಹೊರಟೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ದೇವ್ರು ಹೊರಟ ತಕ್ಷಣ ಎಲ್ಲ ದೇವತೆಗಳು ವೆಕೇಟ್ ಮಾಡ್ತಾರೆ. ಆ ರೀತಿಯ ಸ್ವಾಮಿಗಳೊಂದು ಪರಿವಾರದವ್ರು ಏನು ಕೆಲಸ, ಆಮೇಲೆ ಅವ್ರು ರಾತ್ರಿ ಊಟ ಅವರೇ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ಅಷ್ಟೇ. ಯಥಾಧೀತಂ ಯಥಾಮತಿ, ಕೃಷ್ಣೇ ಸ್ವಧಾಮ ಉಪಗತೆ ಧರ್ಮಜ್ಞಾನಾಧಿಭಿಸ್ಸಹ ಕಲವು ನಷ್ಟದೃಶಾಂ ಪುಂಸಾಂ, ಕಣ್ಣೆಲ್ಲ ಹೋಗ್ಬಿಡ್ತದೆ ಜನಗಳಿಗೆಲ್ಲ ಕೂಡ ಈ ಕಲಿಯುಗದೊಳಗೆ. ಆಗ ಏನಾಯ್ತು, ಮತ್ತೊಬ್ಬ ಸೂರ್ಯ ಹುಟ್ಟಿದ. ಯಾರ ಸೂರ್ಯ, ಪುರಾಣಾರ್ಕೋ ಅಮನೋದಿತ, ಈ ಪುರಾಣ ಸೂರ್ಯ, ಭಾಗವತ ಸೂರ್ಯ ಮತ್ತೆ ಹುಟ್ಟಿದ, ಮತ್ತೆ ಕಾಣ್ಲಿಕ್ಕೆ ಶುರುವಾಯ್ತು. ಇದರ ಅರ್ಥ ಏನು, ಯಾರು ಭಾಗವತ ಓದೋದಿಲ್ಲ ಅವ್ರಿಗೆ ಯಥಾ ಪ್ರಕಾರ ಏನಿರುತ್ತೆ, ಕಣ್ಣು ಹೋದಾಗ ಲೆಕ್ಕ ಕುರುಡುತ್ತಾನೆ ಲೆಕ್ಕ. ಸೊ ಇದ್ರ ಮೂಲಕ ಕಾಣಬೇಕೆ ಹೊರತು ಬೇರೆ ದಾರಿ ಇಲ್ಲ. ಅವರ ಅದು ಆ ಪ್ರಶ್ನೆಗೆ ಉತ್ತರ ಕೊಟ್ಟು, ಇದು ಶ್ರೀಮದ್ ಭಾಗವತೆ ತೃತೀಯೋಧ್ಯಾಯ. ನಾಳೆ ನಾಲ್ಕನೇ ಅಧ್ಯಾಯ ಶುರು ಮಾಡೋಣ. ಇನ್ನು ಪಾಂಡವರ ಕಥೆ ಅದೆಲ್ಲ ಶುರು ಮಾಡ್ತಾರೆ. ಓಂ ಮಚುಕಾಚಾರ್ಯ ಹೇಗೆ ಬಂದರು, ವೇದವ್ಯಾಸರು ಹೇಗೆ ಬರೆದ್ರು, ನಾರದರು ಬಂದು ಹೇಳಿದ ಕಥೆ, ಅವಿಷ್ಟು ಶುರುವಾಗ. ಓಂ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ ಸರ್ವಜ್ಞಮಚ್ಯುತಮಪೇತ ಸಮಸ್ತ ದೋಷ ಪ್ರಾಣಸ್ಯ ಸರ್ವಚದ